ಸತ್ಯಜ್ಞಾನಾಂತ ಸ್ವರೂಪನಾದ ಪರಂಬ್ರಹ್ಮ ಪರಮಾತ್ಮ ಪರಂಜ್ಯೋತಿ ಪರವಾಸುದೇವನಿಗೆ ಪ್ರಾಣ ಪ್ರಣಾಮಗಳನ್ನು ಮಾಡಿ ಶ್ರೀ ಶ್ರೀ ಅಭಿನವವಾಗಿ ಶ್ರೀಮಂತ ಪರಕಾಲಮಃ ಸ್ವಾಮಿಗಳ ಸನ್ನಿಧಾನದಲ್ಲಿ ಉಪಸ್ಥಿತರಾಗಿರುವ ಸಮಸ್ತ ಸಜ್ಜನರಿಗೂ ಶ್ರೀಮನ್ ನಾರಾಯಣ ಸ್ಮರಣೆಯನ್ನು ಮಾಡುತ್ತಾ ಶ್ರೀ ಭಗವಂತನ ಒಡೆಯ ಆಗಿರುವ ಶ್ರೀಮದ್ ಭಾಗವತದ ಪ್ರವಚನ ಅನುಸಂಧಾನವನ್ನು ಮುಂದುವರಿಸುತ್ತಿದ್ದೇವೆ. ಇಂದು ಪ್ರಾರಂಭ ಮಾಡುವುದು ಭಾಗವತ ಶ್ರೇಷ್ಠನಾಗಿ ವೇದ ಮಂತ್ರಗಳಿಂದ ಪ್ರತಿಪಾದಿಸಲ್ಪಡುತ್ತಾ ಜೀವನದ ಧ್ರುವವಾದ ಲಕ್ಷ್ಯದ ಕಡೆ ನಮ್ಮ ಮನವನ್ನು ಸದಾ ಒಯ್ಯುತ್ತಿರುವ ಪರಮಭಾಗವತ ಶಿಖಾಮಣಿ ಧ್ರುವಕುಮಾರನ ಕಥೆಯಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ. ಸ್ವಯಂಭುವ ಮನು ಬ್ರಹ್ಮದೇವರ ಸೃಷ್ಟಿಯಲ್ಲಿ ಪ್ರಸಿದ್ಧನಾದ ಒಬ್ಬ ಮಹಾಪುರುಷ. ಆತನ ಸುಪುತ್ರರು ಪ್ರಿಯವ್ರತ ಮತ್ತು ಉತ್ಥಾನಪದ. ಅಲ್ಲಿ ಪ್ರಿಯವ್ರತ ವೈರಾಗ್ಯ ಜೀವನ ಕೈಗೊಂಡು ರಾಜಭಾರ ಎಲ್ಲವನ್ನು ಪೂರ್ತಿ ಉತ್ಥಾನಪಾದನೆ ವಹಿಸಿಕೊಳ್ಳಬೇಕಾಗಿತ್ತು ಅಂತೆಯೇ ಆಯಿತು. ಉತ್ಥಾನಪಾದನಿಗೆ ಇಬ್ಬರು ಮಡದಿಯರು ಸುರುಚಿ ಮತ್ತು ಸುನೀತಿ ಎರಡು ಪದಗಳನ್ನು ನೆನಪಿನಲ್ಲಿಟ್ಟುಕೊಳ್ಬೇಕು. ಒಬ್ಬಳು ಸುರುಚಿ ಮತ್ತೊಬ್ಬಳು ಸುನೀತಿ, ಇಬ್ಬರ ಜೊತೆ ಇದೆಯೋ ಅವನ ವ್ಯವಹಾರ. ಅದರಲ್ಲಿ ಸುರುಚಿ ಅವನಿಗೆ ಅತ್ಯಂತ ಆಕರ್ಷಕಳಾಗಿದ್ದಳು. ಆದರೆ ಆತನಿಗೆ ಸದಾ ಹಿತವನ್ನು ಬಾಯಿಸ್ತಾ ಇದ್ದ ಸೌಜನ್ಯದ ಮೂರ್ತಿ ಸುನೀತಿ. ಆ ಸುನೀತಿಯ ಸುಪುತ್ರನೇ ಧ್ರುವಕುಮಾರ, ಸುರುಚಿಯ ಮಗ ಉತ್ತಮ. ಒಂದಿನ ವಡ್ಡೋಲಗದಲ್ಲಿ ಉತ್ಥಾನಪಾತನದ ಪತಿ ನಮ್ಮ ಸಿಂಹಾಸನದಲ್ಲಿ ಕುಳಿರುವಾಗ ಆತನ ವೈಭವದ ಆಸ್ಥಾನಕ್ಕೆ ಧ್ರುವಕುಮಾರನು ಪಾದನ್ಯಾಸ ಮಾಡುತ್ತಾ ತಂದೆಯ ಬಳಿಗೆ ಓಡೋಡಿ ಬಂದ. ಆಗ ಸುರುಚಿಯ ಪುತ್ರ ಈತನ ತಮ್ಮ ಉತ್ತಮ ತಂದೆಯ ಉತ್ತಮಾಂಗದಲ್ಲಿ ಕುಳಿತು ನೋಡಿ ಆಕರ್ಷಣನಾಗಿ ತಾನೂ ಕೂಡ ಅಲ್ಲಿಗೆ ಕುಳಿತುಕೊಳ್ಳಿ ಹೋದ. ಆಗ ಸುರುಚಿ ತನ್ನ ವಾಗ್ಬಾಣದಿಂದ ಆತನನ್ನು ನೋಯಿಸಿದಳು, ಕುಮಾರ ಇಳಿದು ಬಾ. ಆ ಉತ್ತಮಾಂಕದಲ್ಲಿ ಕುಳಿತುಕೊಳ್ಳಲು ನನಗೆ ಹಕ್ಕು ಇಲ್ಲ. ಯದ್ಯಪಿ ನೀನು ಮಹಾರಾಜ ಪುತ್ರ ಇರಬಹುದು, ಆದರೆ ನನ್ನ ಗರ್ಭದಲ್ಲಿ ನೀನು ಜನಿಸಲಿಲ್ಲ. ನನ್ನ ಗರ್ಭದಲ್ಲಿ ಜನಿಸಿದ ಸುಕೃತಿಗೆ ಮಾತ್ರ ತಂದೆಯ ಉತ್ತಮಾಂಕದಲ್ಲಿ ಕುಳಿತುಕೊಳ್ಳುವ ಅಧಿಕಾರ. ಎಲ್ಲವೂ ಅಹಂಕಾರದಿಂದ ಪೂರ್ಣವಾಗಿರ್ತಕ್ಕಂಥ ಮಾತೆ. ನನ್ನ ಗರ್ಭದಲ್ಲಿ ಹುಟ್ಟಿದ ಸುಕೃತಿಗೆ ಮಾತ್ರ ಅಂದರೆ ನೀನು ಸುಕೃತಿ ಅಲ್ಲ. ಈ ಉತ್ತಮಾಂಕದಲ್ಲಿ ಕುಳಿತುಕೋಬೇಕು ಅಂತ ದೃಢವಾದ ಆಸೆ ಇದ್ದರೆ ನಾರಾಯಣನ ಕುರಿತು ತಪಸ್ಸು ಮಾಡಿ ಆ ತಪಸ್ಸಿನ ಫಲವಾಗಿ ನನ್ನ ಗರ್ಭದಲ್ಲಿ ಹುಟ್ಟಿ ಬರಬೇಕು ನೀನು. ಆವಾಗ ನೀನು ಸಿಂಹಾಸನಕ್ಕೆ ಮತ್ತು ರಾಜನ ಅಂಕಕ್ಕೆ ಅಧಿಕಾರಿಯಾಗ್ತೀಯ. ಈ ಮಾತು ಮಾನಿಷ್ಠನಾಗಿದ್ದ ಕ್ಷತ್ರಿಯ ಕುಮಾರ ಧ್ರುವಕುಮಾರ ಆತನು ಶೂಲದಿಂದ ತಿವಿದಂತೆ ಹಿಂಸೆ ಪಡೆದಿತ್ತು. ಒಡನೆ ಅವನು ಸರಸರನೇ ಆಸ್ಥಾನ್ ಬಿಟ್ಟು ಹೊರ ಹೊಂಟ. ತಂದೆ ನೋಡ್ತಾ ಇದ್ದೇನೆ, ಅದನ್ನು ನೋಡಿದ್ಕೊಳ್ಳೋ ಸುಮ್ಮನೆ ಇದ್ದಾನೆ, ಧಿಕ್ಕಾರ ಅಂತ ಮನಸ್ಸು ಬರುತ್ತೆ. ಆದರೆ ಪತ್ನಿ ವಶನಾಗಿದ್ದ, ಇವಳು ಅಧಿಕಾರ ಆಗಿತ್ತು. ಸ್ವಲ್ಪ ಬೇಕಾದ ಅವನ ಹೆನ್ ಪ್ಯಾಕ್ಡ್ ಹಸ್ಬೆಂಡ್ ಅಂತ ಕರೆದರು, ಕರಿಬೋದು. ಅದಕ್ಕೇನು ಕಾರಣ ಇತ್ತು ಭಗವಂತನೇ ಹೊತ್ತು ಇತ್ತು ಮುಸು ನೆಟ್ಟಿಸ್ರಿ ಬಿಡುತ್ತಾ. ತಾಯಿ ಬಂದು ಇಳಿದು ಬಂದ, ಬಂದು ಅಮ್ಮ ನಾನು ಉತ್ತಾನಪ್ಪ ಅಂತ ಪೋತನಲ್ವೇ, ಇದೇನು ಈ ಕೇಳ್ತೀನಿ ಮಗು ನೀನು, ನನಗೆ ರಾಜನ ತೊಡೆ ಮೇಲೆ ಕೂಡ ಅವಕಾಶ ಕೊಡಲಿಲ್ಲ ಅಮ್ಮ, ಹೀಗಾಯಿತು ಅಂತ ನಡೆದ ಘಟನೆ ಎಲ್ಲವನ್ನೂ ಆಕೆ ಮುಂದೆ ಹೇಳ್ದ. ಆಕೆಯು ಗರಗಳನ್ನ ಕಣ್ಣೀರಿಸುತ್ತ, ಅಪ್ಪ ಆ ನಿನ್ನ ತಾಯಿಯು ಹೇಳಿದ ಮಾತು ನಿನಗೆ ಸಂಕ್ರಮಣ ಉಂಟು ಮಾಡಿದ್ರು ಕೂಡ ನಿಜ ಪಡೆಯೋ ಮಾತು. ಆಕೆ ಹೋಟೆಲ್ ಯಾವನು ಹುಡ್ತಾನೆ ಅವಳಿಗೆ ಮಾತ್ರವೇ ಆ ಸಿಂಹ ಅಧಿಕಾರ ಅಂತ ಹೇಳಿರೋದು ಹಾಗೆ ಆಗ್ತಾ ಇದೆಯಲ್ಲ. ಅವಳು ಹೇಳೋದು ನಿಜ, ತಪಸ್ಸು ಮಾಡಿ ಅವಳು ಮನ ಹುಟ್ಟಿದ್ರೆ ಸ್ಥಿತಿ ನಿನ್ ಸಿಕ್ಕುತ್ತೆ ಅಂತ ತಾತ್ಕಾಲಿಕವಾದ ಒಂದು ಸತಿಯನ್ನು ಹೇಳಿದಾಳು ಅವಳು. ಈಗ ನೀನು ಆಕೆ ನಿನಗೆ ಆಯ ಅವಮಾನವನ್ನು ಮರೆತು ಮಗು ಅಂತೇನು ಕರ್ತವ್ಯ ಅದನ್ನು ಮಾಡ್ತಾ ನಾರಾಯಣ ಆರಾಧನೆ ಮಾಡ್ತಾಯಿರು. ಅನೇಕ ವರ್ಷ ನಂತರ ಖಾಲಿ ಚೇಷದಲ್ಲಿ ಮುಂಜಾನೆಯಾದರೂ ನಿಮಗೆ ಆ ಯೋಗ ಒದಗಿರಿ ಎಂಬುದಾಗಿ ಸಮಾಧಾನದ ಮಾತುಗಳನ್ನು ಆಡಿದರೂ ಆತನು ಇದಕ್ಕೆ ಒಡಂಬಡಲಿಲ್ಲ. ನಾನು ನಿನ್ನ ಪುತ್ರನಾಗಿರುವಂತೆ ಉತ್ತಾನಪಾದ ಪುತ್ರಿಯು ಆಗಿರುವುದರಿಂದ ಅದೇ ಕ್ಷತ್ರಿಯ ರಕ್ತ ನನ್ನಲ್ಲೂ ಹರಿಯುತ್ತಾ ಇರುವುದರಿಂದ ದಿ ಬ್ಲೂಯೆಸ್ಟ್ ಆಫ್ ದಿ ಬ್ಲೂ ಬ್ಲಡ್ ಫ್ಲೋಯಿಂಗ್ ಇನ್ ಮೈ ವೈನ್ಸ್. ನಾನು ಸುರುಚಿಯ ಹೊಟ್ಟೆಯಲ್ಲಿ ಹುಟ್ಟದೆಯೇ ಸುರುಚಿಯಾಗಲಿ ಆಕೆಯ ಪತಿಯಾಗಲಿ ಮತ್ತೆ ಯಾವನೇ ಆಗಲಿ ಯಾವುದನ್ನು ಹೊತ್ತುವುದಕ್ಕೆ ಮನಸ್ಸಲ್ಲೂ ಊಹಿಸೋಕ್ಕಾಗೋದಿಲ್ವೋ ಅಂತ ಉತ್ತಮೋತ್ತಮವಾದ ಸ್ಥಾನವನ್ನು ಪಡೆದು ಬರುತ್ತೇನೆ. ನನ್ನ ಆಶೀರ್ವಾದವಿರಲಿ. ಸುನೀತು ಏನೆಂದಾಳು, ಉತ್ತಮವಾದ ಕಾರ್ಯಕ್ಕೆ ಉತ್ತಮವಾದ ಆಶೀರ್ವಾದ ಇದ್ದೇ ಇರುತ್ತಪ್ಪ, ಆದರೆ ನಿನ್ನದು ನೀವು ನೆರವೇರಿಸಲಾಗದ ಕೆಲಸಕ್ಕೆ ಪ್ರತಿಜ್ಞೆ ಮಾಡ್ತಾ ಇದೆಯೇ? ಇಲ್ಲಮ್ಮ, ಅದನ್ನು ಸಾಧನೆ ಮಾಡಿಯೇ ಬರ್ತಾನೆ ಎಂಬುದಾಗಿ ಯಾರ ಮಾತನ್ನು ಕೇಳದೆ ಸರಸನೆ ಅದರಿಂದ ಹೊರಟೇ ಬಿಟ್ಟ. ಹೊರಟು ಪೂರ್ವವನ್ನು ದಾಟಿ ಅದಕ್ಕೆ ಅನತಿ ದೂರದಲ್ಲಿದ್ದ ಒಂದು ಅರಣ್ಯದ ಮಾರ್ಗವನ್ನು ಹೇಳಿದ, ಇಲ್ಲಿ ಯಾರು ತೊಂದರೆ ಮಾಡದೇ ಇರಲಿ ಅಂದ್ಬಿಟ್ಟು. ಮಧ್ಯದಲ್ಲಿ ಅವನು ಭೇಟಿಯಾದದ್ದು ಯಾರನ್ನ ಅಂದರೆ, ಯಾರು ಅನುಗ್ರಹ ಆಶೀರ್ವಾದವಿಲ್ಲದೆ ಹರಿಭಕ್ತಿಯ ಬೀಜವು ಮೊಳೆಯುವುದಿಲ್ಲವೋ ಅಂತ ಮಹಾತ್ಮರು ನಾರದರು. ನಾರದ ಅನ್ನೋ ಪದಕ್ಕೆ ಅರ್ಥ ನಾರಂ ಪರಮಾತ್ಮ ವಿಷಯಕಂ ಜ್ಞಾನಂ ದದಾತೀತಿ ನಾರದ ಅಂತ. ಪರಮಾತ್ಮ ವಿಷಯವಾದ ಜ್ಞಾನ ಯಾವನು ಕೊಡ್ತಾನೆಯೋ ಅಂತ ಭಗವಂತನ ಮಹಾವಿಭೂತಿಗೆ ನಾರದ ಅಂತ ಹೇಳ್ತು. ಹಿಂದೆ ಹೇಳಿದಂತೆ ಭಗವಂತ 24 ಅವತಾರಗಳಲ್ಲಿ ನಾರದಾಯನವನು ಕೂಡ ಒಂದು ಅವತಾರ ಅಂತ. ಅಂತ ಮಹತ್ವದಿಂದ ಕೂಡಿರ್ತಕ್ಕಂಥ ಮಹತೀ ವೇಣಿಯನ್ನು ಹೇಳಿದಿರುವ ಮಹಾತ್ಮ ನಾರದ ಮಹರ್ಷಿ. ಕಥೆಗಳಲ್ಲಿ ಚಿತ್ರಿತವಾಗಿರುವಂತೆ ಮತ್ತು ಸತ್ಯವಾಗಿಯೂ ಇದ್ದಂತೆ ಇರುವಂತೆ ಆತನು ಕಲಹಪ್ರಿಯ. ಆ ಕಲಹಪ್ರಿಯತೆಯ ಶಾಪವನ್ನು ಅಥವಾ ವರವನ್ನು ಅವನಿಗೆ ಕೊಟ್ಟವನು ದಕ್ಷ ಪ್ರಜಾಪತಿ. ಅದಕ್ಕೆ ಕಾರಣ ದಕ್ಷ ಪ್ರಜಾಪತಿ ಪ್ರಜಾಪತಿ ಧರ್ಮವನ್ನು ಅನುಸರಿಸಿ 100 ಪುತ್ರರನ್ನು ಪಡೆದು ಆ 100 ನೀವು ಘೋರವಾದ ತಪಸ್ಸನ್ನು ಆಚರಿಸಿ ನೀವು ಉತ್ತಮೋತ್ತಮರಾದ 100 ಪುತ್ರರನ್ನು ಪಡೆಯಿರಿ ಆಗಲಿ ತಂದೆ ಅಂತ ಹೊರಟು ಅವರು ತಪಸ್ಸನ್ನು ಆಚರಿಸ್ತಿರುವಾಗಲೇ ನಾರದು ತಾವಾಗಿ ಅವರ ಬಳಿ ಹೋಗಿ ಅವರ ಯೋಗಕ್ಷೇಮ ವಿಚಾರಿಸಿ ಪುತ್ರನ ಪಡೆದು ಸಂತಾನ ಮುಂದುವರಿಸಿ ಈ ಸಂಸಾರ ವ್ಯವಹಾರ ಸಿಕ್ಕುವುದರ ಬದಲು ಅದೇ ತಪ್ಪನ್ನು ಭಗವಂತನ ಕಡೆಗೆ ತಿರುಗಿಸಿ ನಿವೃತ್ತ ಧರ್ಮವನ್ನು ಆಶ್ರಯಿಸಿ ಮೋಕ್ಷನ ಪಡೆಯಿರಿ ಎಂದು ಉಪದೇಶ ಮಾಡಿ ಕೇವಲ ಮೋಕ್ಷವನ್ನೇ ಪಡೆಯತಕ್ಕಂತಹ ಮಂತ್ರವನ್ನು ಉಪದೇಶಿಸಿ ಅವರು ನಿವೃತ್ತ ಧರ್ಮನಿಷ್ಠರಾಗಿ ಭಗವತ್ಪಾದದಲ್ಲಿ ಸೇರಿಕೊಳ್ಳುವಂತೆ ಮಾಡಿಬಿಟ್ಟು ಈ ಸಮಾಚಾರ ದಕ್ಷಿಣಗೆ ಮುಟ್ಟಿತು. ಬಹಳ ಕಷ್ಟದಿಂದ ದುಃಖವನ್ನು ತಡ್ಕೊಂಡ, ಕೋಪವನ್ನು ತಡ್ಕೊಂಡ, ಇದೇ ರೀತಿಯಂದ್ರೆ ಎರಡು ಸಲ ಮೂರು ಸಲ ಮಾಡಿದ್ರು ಅವರು. ಆ ಕೋಪವನ್ನು ಕೈಲಾರದೆ ಬುಸ್ಗುಡ್ತಾ ಇರುವಾಗ ದಾರಿಯಲ್ಲಿ ಇವರೇ ಸಿಕ್ಕರು ನಾರದರು. ತನ್ನ ಅರ್ಭಟದ ಕೋಪವನ್ನು ಅವರ ಮೇಲೆ ಸೂಚಿಸಿ ಇನ್ನೊಬ್ಬರ ಸುಖವನ್ನು ಸಹಿಸದೇ ಇರತಕ್ಕಂಥ ನೀನು ಮುಂದಕ್ಕೆ ನಿಂತಲ್ಲಿ ನಿಲ್ಲದೆ ನಿರಂತರ ಓಡಾಡುವವನಾಗಿ ಒಬ್ಬರಿಗೊಬ್ಬರಿಗೆ ಕಲಹವಂತಂದು ಹಾಕ್ತಾ ಕೆಟ್ಟ ಹೆಸರೋ ಒಳ್ಳೆ ಹೆಸರೋ ಅಂತ ಹೆಸರು ಪಡಿತೀಯ ನೀನು. ಫೇಮಸ್ ಆರ್ ನೋಟೋರಿಯಸ್. ಸರಿ, ಆ ಶಾಪವನ್ನು ಕೊಟ್ಟ ನಾರದರು ಅದಕ್ಕೆ ಪ್ರತಿ ಶಾಪವನ್ನು ಕೊಡಲಿಲ್ಲ, ಆ ಶಾಪವನ್ನು ಮನ್ನಿಸಬೇಕು ಕ್ಷಮಿಸಬೇಕು ಅಂತ ಕೇಳಲೂ ಇಲ್ಲ. ತಥಾಸ್ತು ಅಂತ ಹೇಳಿದರು. ಯಾಕೆ ಇನ್ನು ಏನು ಶಾಪ ಕೊಟ್ಟಿದೆಯೋ ಅದನ್ನೇ ನಾನು ಭಗವಂತನ ವೈಭವ ಪ್ರಸಾರ ಹೊಂದಕ್ಕೆ ಉಪಯೋಗಿಸ್ಕೊಳ್ತಕ್ಕಂತಹ ಚಾತುರ್ಯವನ್ನು ಸ್ವಾಮಿ ಶ್ರೀಹರಿ ಕೊಟ್ಟೆ. ನನಗೆ ಒಳ್ಳೆ ಶಾಪ ಕೊಟ್ಟೆಪ್ಪ, ಒಳ್ಳೆ ವರ ಕೊಟ್ಟೆಪ್ಪ ಅಂತ ಹೊರಟರು ಅಲ್ಲಿಂದ. ಇವರು ಬುದ್ಧಿವಂತಕ್ಕೇನು ಅಂದರೆ ಅವನು ಕೊಟ್ಟ ಶಾಪ ನಿಂತಲ್ಲಿ ನಿಲ್ಲದೆ ಮೂರು ಲೋಕರು ಓಡಾಡ್ತಾ ಇರಬೇಕು ಅಂತ. ಇವರಿಗೆ ಭಗವಂತ ನೀಡಿಪಡಿಸೋದಕ್ಕೆ ಒಂದು ಕಡೆ ಇದ್ದರೆ ಬಹಳ ಕಷ್ಟ, ಬೇಗ ಓಡಾಡ್ತಾ ಇದ್ದೆ, ಪೆಟ್ರೋಲ್ ಚಾರ್ಜೇ ಇಲ್ಲದೆ ಓಡಾಟ. ಓಡಾಟಕ್ಕೋಸ್ಕರ ತಮ್ಮ ಯೋಗಶಕ್ತಿನ ಉಪಯೋಗಿಸಿದೆ. ಅವನು ಕೊಟ್ಟ ಶಾಪದಿಂದಲೇ ಆ ಕೆಲಸ ಮಾಡಿಕೊಂಡು ಇವು ತಪಸ್ಸು ಉಳಿತು, ಅವನು ತಪಸ್ಸು ವೇಸ್ಟ್ ಆಯಿತು. ಈ ಕೆಲಸ ನಿರ್ವಹಿಸ್ಕೊಂಡವರು ಕಲಹಪ್ರಿಯ ಭಗವದ್ಭಕ್ತಿ ಪ್ರಿಯ ಉಭಯಪ್ರಿಯ ಸರ್ವಪ್ರಿಯ ನಾರದ. ಅವರು ಬಂದು ಈ ಮಗುವನ್ನು ಭೇಟಿಯಾಗಿ, ಮಗು ಯಾರು ನೀನು, ಏಕಾಂಗಿಯಾಗಿ ಈ ಹಿಂಸ್ರಮಗ ಭೂಯಿಷ್ಠವಾಗಿರುವ ಅರಣ್ಯಕ್ಕೆ ಹೋಗ್ತಾ ಇದೆಯಲ್ಲ ಈ ಸಮಯದಲ್ಲಿ, ಯಾರು ಅಂದರೆ ನಾನು. ನೀ ಸ್ಥಿತಿನ ಹೇಳ್ದ, ಪೂರ್ತಿ ಹೇಳ್ದ. ಮಗು ತುಂಬ ಶ್ರೇಷ್ಠವಾಗಿ ಮಾತನಾಡಿದೆಯೆ, ಅದು ಈ ವಯಸ್ಸು ಅದಕ್ಕೆ ಯೋಗ್ಯವಲ್ಲ, ಆಟ ಆಡ್ತಕ್ಕಂಥ ವಯಸ್ಸಿದು. ಇವಾಗಲೂ ಹಿಂದಿರಿ ಹೋಗಿ ಮಕ್ಕಳನ್ನ ಆಟ ಆಡ್ತಾ ನಿಮ್ಮಮ್ಮ ಹೇಳ್ತಂತೆ ದೇವ್ರನ್ನ ಆರಾಧ ಮಾಡ್ತಿರೋ ಒಳ್ಳೇದಾಗತ್ತೆ. ಮಹಾತ್ಮರೇ ತಾ ಹೇಳಿದಲ್ಲ ನಿಜ, ಆದರೆ ನನ್ನ ಮನಸ್ಸು ಧ್ಯೇಯವನ್ನು ಸಾಧಿಸಲು ತೀರ್ಮಾನ ಮಾಡಿ ಆಗಿದೆ, ಅದರ ಬಗ್ಗೆ ನಿಮ್ಮಿಂದ ಉಪಕಾರ ಆಗೋ ಹಾಗಿದ್ದರೆ ಅವಶ್ಯ ಮಾಡಿಕೊಡ್ಬೇಕದನ್ನು. ಉಪಕಾರ ನಿಮ್ಮಿಂದ ಆಗತ್ತೆ ಅಂತ ದೃಢವ ನಂಬಿಕೆ ನನಗಿದೆ, ಆ ಶ್ರದ್ಧೆ ನನಗಿದೆ. ದೈವೇಚ ವೇದೇಚ ಗುರೌಚ ಮಂತ್ರೇ ತೀರ್ಥೇ ಮಹಾತ್ಮನ್ಯಪಿ ಭೇಷಜೇಚ ಶ್ರದ್ಧಾ ಭವೇತೆ ಯಸ್ಯ ಯಥಾ ಯಥಾ ಅಂತಃ ತಥಾ ತಥಾ ಸಿದ್ಧಿರುದಿಯತಿ ಪುಂಸಾಂ. ದೈವ ವೇದ ಗುರುಗಳಲ್ಲಿ ಶ್ರದ್ಧೆ ಎಷ್ಟೆಷ್ಟು ಜಾಸ್ತಿ ಆದರೆ ಅಷ್ಟು ಉತ್ಕಟವಾಗಿ ಅವರಿಗೆ ಅಷ್ಟು ಶೀಘ್ರವಾಗಿ ಅವರಿಗೆ ಸಿದ್ಧಿಯಾಗುತ್ತೆ ಕಾರ್ಯ ಅಂತ. ಅಂಥ ಶ್ರದ್ಧಾ ಧನ ಅಂತ ದೃಢ ಸಂಕಲ್ಪವನ್ನು ಕೂಡಿರ್ತಕ್ಕಂಥ ಮಹಾತ್ಮ ಧ್ರುವ ಅಂತ ಹೆಸರಲ್ವೇ ಅವನಿಗೆ. ಸಂತೋಷ ಆಯ್ತು ನಾರದರಿಗೆ, ಆತನಿಗೆ ಅವರೇ ಉಪನಯನ ಮಾಡಿದರು. ಶುಕ ಮಹರ್ಷಿಗೆ ರುದ್ರ ಭಗವಂತನೇ ಉಪನಯನ ಮಾಡಿದಂತೆ ಈಗ ಭಗವಾನ್ ನಾರದ ಮಹರ್ಷಿ ಉಪನಯನ ಮಾಡಿದರು. ಉಪನಯನ ಮಾಡಿ ಪ್ರಣವದಿಂದ ಪ್ರಾರಂಭವಾಗಿ ನಮಃಶಬ್ದವನ್ನು ಮಧ್ಯದಲ್ಲಿ ಹೊಂದಿ ಚತುರ್ಥ್ಯಂತವಾದ ವಾಸುದೇವ ಶಬ್ದವನ್ನು ಹೊಂದಿರತಕ್ಕಂತಹ ಶ್ರೀಮದ್ ಭಾಗವತದ 12 ಸ್ಕಂಧಗಳ ಸಾರವಾಗಿರುವ ಮಹಾಮಂತ್ರಗಳಲ್ಲಿ, ವ್ಯಾಪಕ ಮಹಾಮಂತ್ರಗಳಲ್ಲಿ ಅಗ್ಗಳಿಕೆಯ ಮಂತ್ರ ಎಂದು ಆಗಮಶಾಸ್ತ್ರಗಳಲ್ಲಿ ಘೋಷಿತವಾಗಿರುವ ದ್ವಾದಶಾಕ್ಷ ಮಹಾಮಂತ್ರವನ್ನು ತಮ್ಮ ಯೋಗವೀರ್ಯದಿಂದ ಪೂರ್ಣವಾಗಿರ್ತಕ್ಕಂಥ ಧ್ವನಿಯಿಂದ ಆತನ ಬಲಗಿವಿಯಲ್ಲಿ ಉಪದೇಶ ಮಾಡಿದರು. ಅದು ಆತನ ಹೃದಯದಲ್ಲಿ ನೆಟ್ಟಿತು, ಒಡನೆಯ ಗ್ರಹಣ ಮಾಡಿಕೊಂಡ್ಬಿಡ್ತು. ನಾರರು ನೋಡ್ತಾ ಇರುವಂತೆ ಆ ಮಂತ್ರಾರ್ಥದ ಬೀಜ ಒಂದು ಮೊಳೆಯೋದು ಕೂಡ ಹೋಯಿತು. ಇನ್ನು ಭಯವಿಲ್ಲ ಎಂಬುದಾಗಿ ಅವನು ಆಶೀರ್ವಾದ ಮಾಡಿ ಆ ಮಂತ್ರವನ್ನು ಮೂಲವಾಗಿಟ್ಟುಕೊಂಡು ಸಿದ್ಧಿಯನ್ನು ಪಡಿತಕ್ಕಂಥ ಮಹಾ ತಪಸ್ಸಿನ ವಿಧಾನವನ್ನು ಆತನು ಉಪದೇಶ ಮಾಡಿದರು. ಹೀಗೆ ತಪಸ್ಸು ಮಾಡಬೇಕು, ಏಕನಿಷ್ಠೆಯನ್ನು ತಪಸ್ಸು ಮಾಡಬೇಕು, ಇಂಥ ಆಹಾರ ನಿಮ್ಮದಲ್ಲಿರಬೇಕು, ಎಲ್ಲವನ್ನು ಉಪದೇಶ ಮಾಡೋರು. ಉಪದೇಶ ಮಾಡ್ತಾ ಇರುವಂತೆ ಎಲ್ಲವನ್ನು ಗ್ರಹಣ ಮಾಡಿಬಿಟ್ಟ ಧ್ರುವ ಕುಮಾರ. ಒಂದು ತಿಂಗಳು ಫಲಾಹಾರದಿಂದ, ಒಂದು ತಿಂಗಳು ಜಲಾಹಾರದಿಂದ, ಅದರ ಮಧ್ಯೆ ಒಂದು ತಿಂಗಳು ಮರದ ಒಣಗಿದ ಎಲೆಗಳ ಆಹಾರದಿಂದ, ಅಲ್ಲಿಂದ ಮುಂದೆ ವಾಯುವಿನ ಆಹಾರದಿಂದ, ಕೊನೆಗೆ ಅದನ್ನು ಸ್ತಂಭನ ಮಾಡಿರತಕ್ಕಂತಹ ಸ್ಥಿತಿಯಲ್ಲಿ ಆ ಪರವಾಸುದೇವನ ಕುರಿತು ಉಗ್ರವಾದ ತಪಸ್ಸನ್ನು ಮಾಡಿದನು. ಆದರೆ ತಪೋಜ್ವಾಲೆಯಿಂದ ದೇವತೆಗಳು, ಅಸುರರು ಎಲ್ಲರೂ ತತ್ತಳಿಸಿದರು. ಆತನ ತಪಸ್ಸನ್ನು ಕೆಡಿಸಿದಕ್ಕೋಸ್ಕರವಾಗಿ ದೇವತೆಗಳು ಬಗೆ ಬಗೆಯ ಉಪಾಯಗಳನ್ನು ಮಾಡಿದರು. ಥ್ರೆಟ್ ಅಂಡ್ ಟೆಂಪ್ಟೇಷನ್ ಎರಡನ್ನೂ ಮಾಡಿದರು. ಒಂದು ವಿಭೀಷಿಕೆ, ಒಂದು ಪ್ರಲೋಭನೆ, ಎರಡನ್ನೂ ಆತನ ಮೇಲೆ ಪ್ರಯೋಗಿಸಿದರು. ವಿಭೀಷಿಕೆ ಏನು ಅಂದರೆ ದುಷ್ಟವಾದ ರಾಕ್ಷಸಾಕಾಶದಲ್ಲಿ ಕಾಣಿಸ್ಕೊಂಡು ಶೂಲವನ್ನು ಹಿಡಿದು ಇರಿ, ಕೊಲ್ಲು, ಚುಚ್ಚು, ಬಡದಾಕು, ಘೋರಾಕಾರನ ಕೊಡತಕ್ಕರು ನಾಲ್ಕಾರು ಕಡೆಯಿಂದ ಒಂದು ಆಕ್ರಮಿಸುವಂತೆಯೋ, ಕಲ್ಲಿನ ಮಳೆಯನ್ನು ತಲೆ ಮೇಲೆ ಸುರಿಯುವಂತೆಯೋ ದೃಶ್ಯಗಳು ಕಾಣ್ತಾ ಇದ್ದರು. ಅವನು ನೋಡ್ತಾ ಇದ್ದ ವಾಸುದೇವನ ದೃಶ್ಯ, ಉಳಿದು ಯಾವುದೋ ಗಮನಕ್ಕೆ ಬರಲಿಲ್ಲ. ಕೊನೆಗೆ ಪ್ರಲೋಭನೆಯಿಂದ ವಶಪಡಿಸೋಕೋಸ್ತಕ್ಕಂಥ ಉಪಾಯವು ಈ ಮಗುವಿನಲ್ಲಿ ಪ್ರಯೋಜನಕ್ಕೆ ಬರಲಿಲ್ಲ. ಕೊನೆಗೆ ಕರುಣರಸವನ್ನು ಆತನಲ್ಲಿ ಉಂಟು ಮಾಡಿ ತಪಸ್ಸಿನಿಂದ ಆತನ್ನು ಹಿಂಜರಿತ ಮಾಡೋಕ್ಕೋಸ್ಕರವಾಗಿ ಒಂದು ತಾಯಿ ಸುನೀತಿ ರೂಪವನ್ನೇ ತಾಳಿದ ಮುಂದೆ ಬಂದು ಕಾಣಿಸ್ಕೊಂಡು, ಮಗು ನಾ ಕಷ್ಟಪಡ್ತಾ ಇದ್ದೀನಿ, ನಿನ್ಬಿಟ್ಟು ನಿನ್ನ ತಂದೆಯನ್ನು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ, ನನ್ನ ಕಾಪಾಡೋ ನೀನಲ್ಲಿ ಇನ್ನು ಯಾರಪ್ಪ ಇದ್ದಾರೆ ಮಗು ಅಂತ ಅವಳೋಕ ರೀತಿಯಲ್ಲಿ ರೋದನ ಮಾಡ್ತಾ ಆಕ್ರಂದನ ಮಾಡ್ತಾ ಮುಂದೆ ಬಂದು ಕೂಡ ತಾಯಿ ರೂಪ ಕಾಣುತ್ತೆ. ಸ್ವಲ್ಪ ಜಗಲಿಲ್ಲ ಮಗು, ಇದನ್ನು ತಪಸ್ಸಿನ ಜವಾಲಿಯನ್ನು ತಡೆಯಲಾರದೆ ದೇವತರು ತತ್ತಳಿಸಿದರು. ಅವರು ಪರಮಪುರಿ ಹೋಗಿ ಈ ಮಗು ವರ ಕೊಡು, ಇಲ್ಲದೇ ಇದ್ದರೆ ನಮ್ಮೆಲ್ಲರಿಗೂ ಶ್ವಾಸಬಂಧನ ಆಗಿಬಿಡುತ್ತೆ, ನಮ್ಮನ್ನು ಕಾಪಾಡು ಬೇಡ್ಕೊಂಡಾಗಿ ಭಗವಂತ ಮೂಗುಡ್ನಾಗುತ್ತಾ ನೀವು ಒಳ್ಳೆಯದಾಗಲಿ, ಆ ಮಗು ಕೃತಾರ್ಥನಾಗಲಿ ಅಂತೇಳಿ ಅವ್ರ ಮುಂದೆ ಕಾಣಿಸ್ಕೊಂಡ. ಪ್ರಸನ್ನ ಮುಖಮದ್ಮದಿಂದ, ಮೂಡ್ಲಂಗಿಯಿಂದ ಕುಳಿತಂದ ವದನಾರವಿಂದದಿಂದ, ಕರುಣೆಯನ್ನು ಸೂಸುವ ನಯನಾರವಿಂದದಿಂದ ಕೂಡಿರುವ ದಿವ್ಯ ದರ್ಶನವನ್ನು ಕೊಟ್ಟ. ಆತನಲ್ಲಿ ಇಂದ್ರಿಯ, ಮನಸ್ಸು, ಬುದ್ಧಿ ಎಲ್ಲವನ್ನೂ ಸೆಳೆಯುವ ಆಕಾರ, ಅಂಥ ಆಕರ್ಷಣೆ ಕೊಡೋದು ಏನಿತ್ತು ಅವನಲ್ಲಿ ಅಂದರೆ, ಆಕರ್ಷಣೆ ಕೊಡುವ ವಸ್ತು ಯಾವುದಿಲ್ಲ ಅವನಲ್ಲಿ, ಪ್ರತಿಪ್ರಶ್ನೆ ಹಾಕಬೇಕಾಗತ್ತೆ. ಸುಲಭವಾದ ರೂಪ, ಮೂಗಳಿಗೆ ಯಾವ ನೋಡ್ಕೊಂಡಂತಹ ಘಮಘಮಿಸುವ ವನಮಾಲೆ, ತುಳಸಿ ವನಮಾಲೆ, ಕಿವಿಗಳಿಗೆ ಆಕರ್ಷಣೆ ಉಂಟು ಮಾಡತಕ್ಕಂಥ ಮನೋಹರವಾಗಿರ್ತಕ್ಕಂಥ ಕೊಳಲಿನ ಮೆಲ್ಲುಲಿ, ಕರ್ಣಕುಂಡಲೆಗಳು, ಪೀತಾಂಬರದಿಂದ ಕೂಡಿ ತೊಳಗೆ ತೊಳಗೆ ಬೆಳಗುತ್ತಿರುವ ದಿವ್ಯಮಂಗಳ ವಿಗ್ರಹ ಕಾಣಿಸ್ಕೊಂಡೋಡನೆ ಆನಂದ ಪುಳಕಿತನಾದ ಧ್ರುವಕುಮಾರ, ಆ ಯಾವ ಭಗವಂತನ ಒಳಗಡೆ ಅವನು ಧ್ಯಾನ ಮಾಡ್ತಾ ಇದ್ನೋ ಇದ್ದಕ್ಕಿದ್ದಂಥ ಮೂರ್ತಿ ಮರೆಯಾಗಿ ಹೊರಗಡೆ ಕಾಣಿಸ್ಕೊಳ್ತವರು. ಆ ಇವನು ಭಕ್ತಿ ಸಂಭ್ರಮಗಳನ್ನು ತುಂಬಿದವನಾಗಿ ಆ ದಿವ್ಯಮೂರ್ತಿಯನ್ನು ಸ್ತೋತ್ರ ಮಾಡೋಣ, ಬಾಯಿ ತುಂಬ ಸ್ತೋತ್ರ ಮಾಡೋಣ, ಮನಸ್ಸು ತುಂಬಿ ಸ್ತೋತ್ರ ಮಾಡೋಣ ಅಂತ ಮನಸ್ಸಿನಿಂದ ಸ್ತೋತ್ರ ಮಾಡಿ ಹೊರಟಾಗ ಮಾತೇ ಬರಲೊಲ್ಲದು. ಅವ ಭಗವಂತನು ಪಸ್ಪರ್ಶ ಬಾಲಂ ಕೃಪಯಾ ಕಪೋಲೇ, ಶಬ್ದ ಬ್ರಹ್ಮವನ್ನು ಹೊರಪಡಿಸ್ತಕ್ಕಂತಹ ಬುದ್ಧಿತತ್ವ ರೂಪವಾಗಿರುವ ಲಕ್ಷ್ಮೀ ಭರ್ತುಃಕರಾಗ್ರೇ ಕೃಷ್ಣದೇವತಿ ಕೃತ ವಸತಿ ಸ್ಥಿತಂ ಯಸ್ಯ ರೂಪಂ ವಿಶಾಲಂ ನೀಲಾದ್ರೇ ತುಂಗಶೃಂಗ ಸ್ಥಿತಮಿವ ರಜನೀಕಾಂತ ಬಿಂಬಂ ವಿಭಾತಿ ಪಾಯಾನ್ನ ಪಾಂಚಜನ್ಯ. ಆ ಪಾಂಚಜನ್ಯ ಅವನ ಕಿವಿಗೆ ಮುಟ್ಟಿಸಿದೊಡನೆಯೇ ಮಾತು ಹೊರಹೊಮ್ಮಿತು. ಇವಂತಃ ಪ್ರವಿಶ್ಯ ಮಮ ವಾಚೆ ಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿ ಸರಸ್ವಧಾಮ್ನ ಅನ್ಯಾಂ ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಪ್ರೇರಣೆ ಕೊಡ್ತಕ್ಕವನೇನೇ ನನ್ನ ಒಳಹೋಕು ನಿದ್ರೆ ಮಾಡ್ತಾ ಇರೋ ನನ್ನ ವಾಣಿಯನ್ನು ಜಾಗೃತಗೊಳಿಸಿದವನೇನು, ಈ ವಾಗಿ ಇಂದ್ರಿಯ ಮಾತ್ರವಲ್ಲ ಉಳಿದ ಎಲ್ಲ ಇಂದ್ರಿಯಗಳಿಗೂ ಪ್ರೇರಕನಾಗಿರ್ತಕ್ಕಂಥ ಎಲ್ಲ ಹೃಷಿಕಗಳನ್ನು ಹೊರಪಡಿಸುವ ಮತ್ತು ಒಳಪಡಿಸಿ ಪರಿಪೂರ್ಣ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಋಷಿಕೇಶ ಇಂದ್ರಿಯಾಧಿಪತಿ ನೀನು ಅಂತ ನಿನಗೆ ನಮೋ ನಮಃ ಎಂದು ಸ್ತೋತ್ರ ಮಾಡಿ ತನ್ನ ಸಂತೋಷ ಬಿಡಿದ ಮಗುವನ್ನು ಭಗವಂತ ಆಲಿಂಗನ ಮಾಡಿಕೊಂಡು ನಿಷ್ಠಾರ್ಥ ಸಿದ್ಧಿಸಲಿ ಎಂದು ಹೇಳಿ ಕಳಿಸಿ ಕಣ್ಮರೆಯಾದ. ಈ ಭಗವಂತನೇ ನೆರವಾಗಿದ್ದರೂ ದೊಡ್ಡ ಇಷ್ಟಾರ್ಥ ಸಿದ್ಧ ಪೂರಣೆ ಮಾಡಿದರೂ ಕೂಡ ಅಲ್ಲಿಂದ ಬಂದು ಧ್ರುವಕುಮಾರಿಗೆ ತೃಪ್ತಿ ಇಲ್ಲ. ಮೋಕ್ಷಲಕ್ಷ್ಮಿಗೆ ಅಧಿಪತಿ ಆಗಿರೋ ಸ್ವಾಮಿಯನ್ನು ಕಂಡು ನಾನು ಆ ಬ್ರಹ್ಮಜ್ಞಾನವನ್ನು ಮೋಕ್ಷವನ್ನು ಕೇಳ್ಕೊಳ್ಳದೆ ಇನ್ಯಾವುದೋ ಉತ್ತಮ ಪದ ಕೇಳ್ಕೊಂಡಲ್ಲ, ನಾನು ಇನ್ಯಾವುದೋ ಉತ್ತಮ ಪದ ಆ ಬ್ರಹ್ಮಪದ ದೃಷ್ಟಿಯಿಂದ ಅದರ ದೃಷ್ಟಿ ಎಲ್ಲವೂ ಅಧಮ ಪದಗಳೇ ಅನ್ನು ಕೇಳ್ಕೊಂಡಲ್ಲ ಅಂತ ದುಃಖ. ಅದರಬ್ಬು ಪಚ್ಚತಾಯ ಹೋತಿಕ್ಯ ಜಬು ಚಿಡಿಯ ಚುಗ್ಗ ಈ ಕೇ ಅಷ್ಟೇ ತೃಪ್ತಿ ಇಲ್ಲದೆ ಮನಸ್ಸಿನ ಬಂದರೂ ಭಗವಂತ ಅವನ ಆಶೀರ್ವಾದ ಮಾಡೋ ದಾನಾಗೆ ನೀವು ಉತ್ತಮೋತ್ತಮ ಪದವಿಯನ್ನು ಪಡೀತೀಯ ನೀನು, ಅದು ನಿನ್ನ ಮನಸ್ಸಿನಲ್ಲಿ ರಾಜಸ ಗುಣದ ಒಂದು ಅಂಶ ಇನ್ನೂ ಉಳಿದಿರುವುದರಿಂದ ಅದು ತೃಪ್ತಿಯಾಗುವ ರೀತಿಯಲ್ಲಿ ಇಲ್ಲಿರುವವರೆಗೂ ಯಜ್ಞಗಳಿಂದ ನನ್ನ ಆರಾಧಿಸುತ್ತಾ ಧರ್ಮಕ್ಕೆ ವಿರೋಧವಿಲ್ಲದೆ ಇರತಕ್ಕಂತಹ ಭೋಗಗಳನ್ನು ಅನುಭವಿಸುತ್ತಾ ನನ್ನ ಭಕ್ತಿಯ ಒಂದು ಪ್ರಸಾರವನ್ನು ನಿನ್ನ ತ್ರಿಕರಣಗಳಲ್ಲೂ ಮಾಡುತ್ತಾ ಚಿರಂಜೀವಿಯಾಗಿದ್ದು ಉತ್ತಮರಾದ ಪುತ್ರರನ್ನು ಪಡೆದು ಅನಂತರದಲ್ಲಿ ನನ್ನ ಬಳಿಗೆ ಬಂದು ಸಪ್ತರ್ಷಿಗಳು ಕೂಡ ಯಾವುದನ್ನು ಪ್ರದರ್ಶನೆ ಮಾಡ್ತಾ ಇದ್ದಾರೆಯೋ ಅಂತಹ ಧಾಮವನ್ನು ಹೊಂದಿ ನಿನ್ನ ದಿವ್ಯ ಚರಿತೆಯು ವೇದದಲ್ಲಿ ಪ್ರತಿಷ್ಠಿತವಾಗುವಂತೆ ಮಾಡುತ್ತೇನೆ ಎಂದು ವರವನ್ನು ತಾನಾಗಿಯೇ ದಯಪಾಲಿಸಿದ. ಹಾಗೆ ಮಗು ಹಿಂತಿರುಗುತ್ತಿರುವಾಗ ಉತ್ತಾದ ಮನಸ್ಸಿನಲ್ಲಿ ಪಶ್ಚಾತ್ತಾಪ, ಎಂಥ ಅನ್ಯಾಯ ಮಾಡಿದ ನಾನು, ನನ್ನ ಪುತ್ರ ಅವನು ಅಂಗಾದಂಗಾತ್ ಸಂಭವಸಿ ಹೃದಯ ಹೃದಯ ಜಾಯಸೆ ಅಂತ ಜಾತಕ್ರಮದಲ್ಲಿ ಮೂಗಿನಿಂದ ಆಗ್ರಹಣೆ ಮಾಡತಕ್ಕಂತಹ ಪುತ್ರನನ್ನ ಫ್ಲೆಶ್ ಆಫ್ ಮೈ ಫ್ಲೆಶ್ ಆ್ಯಂಡ್ ಬೋನ್ ಆಫ್ ಮೈ ಬೋನ್, ಇಂಥ ಸುಪುತ್ರನನ್ನು ಯಾವುದೋ ವೇಗಕ್ಕೆ ಒಳಗಾಗಿ ಪತ್ನಿಯ ಆಕರ್ಷಣೆ ಒಳಗಾಗಿ ತೊರೆದು ಬಿಟ್ಟನಲ್ಲ ಆ ಮೂ ಏನಾಯ್ತೋ ಏನೋ ಅರಣ್ಯದಲ್ಲಿ ಎಂಬುದಾಗಿ ಆ ದುಃಖಾಕ್ರಾಂತನಾಗಿರುವಾಗ ಸಮಾಧಾನ ಮಾಡಿದವರು ಮತ್ತೆ ಯಾರು ಅದೇ ನಾರದರು. ನಿನ್ನ ಮಗ ಹಿಂತಿರುತ್ತಾನೆ, ಹಿಂದೆ ಇದ್ದ ಧ್ರುವನಲ್ಲ ಅವನು, ಮುಂದೆ ಎಲ್ಲೆಲ್ಲರಿಗೂ ಪೂಜನ ಆಗತಕ್ಕಂಥ ಧ್ರುವ ಕುಮಾರ ಬರ್ತಾನೆ ಅಂತ ಅವನಿಗೆ ಶುಭ ಸಮಾಚಾರವನ್ನು ಕೊಟ್ಟು ಮುಗಿಸುತ್ತಿರುವಂತೆಯೇ ಧ್ರುವ ಕುಮಾರ ಬಂದೇ ಬಂದ. ಒಡನೆ ಅವನ ಮೆರವಣಿಗೆ ಮಾಡಿಕೊಂಡು ಅವನ ಪಟದ ಮೇಲೆ ಕೂರಿಸ್ಕೊಂಡು ಸಮಸ್ತ ವೈಭವಗಳಿಂದ ಅವನ್ನ ಕರ್ಕೊಂಡು ಹೋಗ್ತಾನೆ. ಸಾಕ್ಷಾತ್ ಭಗವಂತನ ಸ್ಪರ್ಶದಿಂದ ಪವಿತ್ರತಮ್ಮ ಇದ್ದಂಥ ಆತನ ಸ್ಪರ್ಶದಿಂದ ಇವನೂ ಪವಿತ್ರನಾದ. ಆತನ ಮುಂದಿನ ಬರುವಾಗ ಸುರುಚಿ ಇದ್ಲಲ್ಲ ಆಕೆಯ ಮನಸ್ಸು ಕೂಡ ಧ್ರುವಕುಮಾರನ ಆ ಮೂರ್ತಿಯನ್ನು ನೋಡಿದೊಡನೆಯೇ ಅದು ಶುದ್ಧವಾಗಿ ಅವಳು ಕೂಡ ಮಾತೃ ಪ್ರೇಮದಿಂದ ಸುನೀತಿಯು ಹೇಗೋ ಹಾಗೆ ನಡೆದುಕೊಳ್ಳುವಂತೆ ಆಯಿತು. ಬಂದೊಡನೆ ಆತನಿಗೆ ಪಟ್ಟವನ್ನು ಕಟ್ಟಿ ಉತ್ತಾನಪಾದನು ತಪಸ್ಸಿಗಾಗಿ ಅರಣ್ಯಕ್ಕೆ ಹೊರಟು ಬಂದ ಎನ್ನುವುದು ಕಥಾಸಾರ. ಅನಂತರ ಧ್ರುವಕುಮಾರ ಭಗವಂತನ ಆದೇಶದಂತೆ ಸಂದೇಶದಂತೆ ನಿರ್ದೇಶದಂತೆ ಉಪದೇಶದಂತೆ ಅನುಮತಿಯಂತೆ ಆಜ್ಞೆಯಂತೆ ಬಹಳ ಕಾಲ ಆತ್ಮಸಾಮ್ರಾಜ್ಯದ ವೈಭವ ಹೊರಡೆ ರಾಜ್ಯದ ವೈಭವ ಮಮದ್ವಿತ ರಾಷ್ಟ್ರಂ ಕ್ಷತ್ರಿಯಸ್ಯೋ ಎಂದು ಅಂಬರೀಷನು ಮುಳುಗಿದಂತೆ ಒಳಗಡೆ ರಾಜ್ಯ ಹೊರಡೆ ರಾಜ್ಯ ಎರಡಕ್ಕೂ ನಾನು ರಾಜನಾಗಿದ್ದೇನೆ ಎನ್ನುವ ತತ್ವವನ್ನು ಹೊರಬಿಡಿಸುತ್ತ ರಾಜ್ಯವನ್ನು ಆಳ್ತಾ ಅನೇಕ ಯಜ್ಞಗಳಿಂದ ಯಜ್ಞಪುರುಷನಾಗಿ ಯಜ್ಞೋ ವೈ ವಿಷ್ಣು ಬ್ರಹ್ಮ ವಿಷ್ಣು ರುದ್ರಹುತಾಶೌ ರವಿಚಂದ್ರೌ ಇಂದ್ರೋ ವಾಯು ಯಜ್ಞ ಇತಿ ತಂ ಪರಿಕಲ್ಪ್ಯ ಏಕಂ ಸಂತಂ ಯಂ ಬಹುಧಾಹುರ್ಮತಿ ಭೇದಾತ್ ತಂ ಸಂಸಾರಧ್ವಾಂತ ವಿನಾಶಂ ಹರಿಮೀಡೇ. ಸಂತೋಷಪಡಿಸ್ತಾನೆ ಆತನು ಭರಮಿ ಎನ್ನು ವಿವಾಹ ಮಾಡಿಕೊಂಡು ಪುತ್ರನು ಪಡೆದ. ಆದರೆ ಈ ಮಧ್ಯೆ ಆತನ ತಮ್ಮ ಉತ್ತಮ ಬೇಟೆಯಾಡು ಅರಣ್ಯಕ್ಕೆ ಹೋಗಿದ್ದಾಗ ಯಾವನೊಬ್ಬ ಯಕ್ಷ ಅವನಿಗೆ ಎದುರಾಗಿ ಇಬ್ಬರಿಗೂ ಯುದ್ಧವಾಗಿ ಆ ಯಕ್ಷ ಉತ್ತಮ ಕುಮಾರನನ್ನು ಕೊಂದುಬಿಟ್ಟ. ಅವನು ಹುಡುಕಲು ಹೋಗಿ ಸುರುಚಿ ಅರಣ್ಯದಲ್ಲಿರ್ತಕ್ಕಂಥ ಕಾಡುಗಿಚ್ಚಿ ಹೊಡೆದಾಗ ಅವಳು ಹೋಗ್ಬಿಟ್ರು. ಅವನು ಹುಡುಕೊಂಡು ಅರಣ್ಯಕ್ಕೆ ಹೋಗಿ ಈ ಯಕ್ಷನ ಹೀಗಾಯಿತು ಅಂತ ತಿಳಿದು ಆ ಇಡೀ ಯಕ್ಷರ ಒಬ್ಬರು ಉಳಿದಂತೆ ಧ್ವಂಸಮಾನ ಸಂಕಲ್ಪದಿಂದ ಅದರ ಮೇಲೆ ಆಸ್ತ್ರ ಈ ಅಸ್ತ್ರ ಅಲ್ಲ ನಾರಾಯಣಾಸ್ತ್ರವನ್ನೇ ಪ್ರಯೋಗಿಸ್ಬಿಟ್ಟ. ಯಕ್ಷರು ತತ್ತಳಿಸೋದರು, ಬಹುಮಂದಿ ಭಸ್ಮೀಕೃತರಾದರು. ಕಡೆಗೆ ಯಕ್ಷರಾಜ ಕುಬೇರನೇ ಕಾಣಿಸ್ಕೊಂಡ, ಕುಬೇರ ಭಾಗವತಿ ಶಿರೋಮಣಿ. ಅವನು ಬಂದೊಡನೆಯೇ ಯುದ್ಧವನ್ನು ನಿಲ್ಲಿಸ್ಬಿಟ್ಟ. ಇವನ ತಾತ ಸ್ವಯಂಭೂಮನು ಮಗು ಯಧರ್ಮವನ್ನು ನಿಲ್ಲಿಸು, ಯಾವನೋ ಒಬ್ಬ ಯಕ್ಷ ನಿನ್ನ ತಮ್ಮನ ಸಂಹಾರ ಮಾಡೋಕ್ಕೋಸ್ಕರವಾಗಿ ಇಡೀ ಯಕ್ಷರ ವಂಶವನ್ನೇ ನಾಶ ಮಾಡೋಕೊಟ್ರು, ಅದು ಸರಿಯಲ್ಲ. ನಾರಾಯಣಾಸ್ತ್ರ ಗೌರವಕ್ಕೆ ಗೌರವ ಅಂತಿರ್ತಕ್ಕದ್ದಲ್ಲ ಅದು. ಅವನು ನಿಲ್ಲಿಸಿದೊಡನೆಯೇ ಕುಬೇರನ ತುಂಬ ಸಂತೋಷವಾಗಿ ಅವನ ಆಶೀರ್ವಾದ ಮಾಡಿ ನೀ ಏನು ವರ ಬೇಕು ಹೇಳ್ಕೋ ಅಂದಾಗ ನನಗೆ ವಿಷ್ಣು ಭಕ್ತಿಯು ದೃಢವಾಗುವಂತೆ ಆಶೀರ್ವಾದ ಮಾಡು ಅಷ್ಟೆ. ಆತನ ಆಶೀರ್ವಾದದಂತೆ ಹಿಂತಿರುಗಿ ಭಗವಂತ ಹೇಳಿದ ರೀತಿಯಲ್ಲಿ ಎರಡು ವಿಧವಾದ ರಾಜ್ಯಗಳನ್ನು ಆಡ್ತಾ ಆತನು ಭಗವಂತ ಸೇರಿಕೊಳ್ಳಬೇಕು ಎನ್ನುವ ಸಂಕಲ್ಪದಿಂದ ಮತ್ತೆ ಅರಣ್ಯಕ್ಕೆ ಹೋಗಿ ತಪಸ್ಸು ಮಾಡದ. ಹಿಂದೆ ಬಾಲ್ಯದಲ್ಲಿ ಯಾವ ಜಾಗದಲ್ಲಿ ತಪಸ್ಸು ಮಾಡೋನೋ ಅದೇ ಜಾಗದ ಅನುಷ್ಠಾನವನ್ನು ಮುಂದುವರೆಸ್ದ. ಆಗ ಭಗವಂತನು ಆತನ ದರ್ಶನ ಕೊಡೋದಾಗಿ ಶುಭವಾಣಿಯನ್ನು ಕಿವಿಯಲ್ಲಿ ಹೇಳುತ್ತಿರುವಂತೆಯೇ ಮೃತ್ಯು ಕಾಣಿಸಿಕೊಂಡಿತು. ಆ ಮೃತ್ಯುವನ್ನು ಮೆಟ್ಟಿ ಮೇಲಕ್ಕೆ ಹತ್ತಿದ. ಮೃತ್ಯೋರ್ಮೂರ್ಧ್ನಿ ಪದಂದತ್ವ ಆರುರೋಹಾದ್ಭುತಂ ಪದಂ. ಆ ಮೃತ್ಯುವನ್ನು ಸಮರ ಮಾಡಲಿಲ್ಲ, ಹೊಡೆಯಲಿಲ್ಲ. ಆ ಮೃತ್ಯನ ಫುಟ್ ಸ್ಟೂಲ್ ಮಾಡಿಕೊಂಡು ಅದನ್ನೇ ಹತ್ಕೊಂಡು ಆ ತಲೆ ಮೇಲೆ ಕಾಲಿಟ್ಕೊಂಡು ಹತ್ತದ. ಬ್ರಹ್ಮಸ್ಥಿತಿ ಪರಪದಕ್ಕೆ ಹತ್ತದ. ಆ ಸ್ಥಿತಿಗೆ ದೇವಯಾನ ಮಾರ್ಗದಲ್ಲಿ ಪ್ರಯಾಣ ಮಾಡ್ತಿರುವಾಗ ಇದ್ದಕ್ಕಿದ್ದಂತೆ ತನ್ನ ತಾಯಿ ಜ್ಞಾಪಕ ಬಂದ್ಬಿಡುತ್ತೆ. ನನ್ನ ತಾಯಿ ಒಂದಲ್ಲ ಒಂದು ದಿವಸ ದೇಹ ಬಿಡ್ತಾಳೆ, ಆಗ ನನಗೇನೋ ಉತ್ತಮ ಸ್ಥಿತಿ ಸಿಕ್ಕಿಬಿಡುತ್ತೆ. ಅವಳು ಸಿಕ್ಕುತ್ತೋ ಇಲ್ವೋ ಅಯ್ಯೋ ಅವಳ ಗತಿ ಈಗ ಆತ ಯೋಜನೆ ಮಾಡ್ತಿರುವಂತೆಯೇ ವಿಷ್ಣುದೂತರು ಮಗು ಅಲ್ಲಿ ನೋಡು ವಿಮಾನವನ್ನು ಅಡ್ವಾನ್ಸ್ ಪಾರ್ಟಿ ನಿಮ್ಮ ಅಮ್ಮ ಹೋಗ್ತಾ ಇದ್ದಾಳೆ. ಪ್ರಸನ್ನನಾಗಿ ಇವನು ಹೊರಟು ಬಂದ. ಯಾವ ಸ್ಥಾನ ಸಪ್ತರ್ಷಿಗಳು ಪ್ರದಕ್ಷಿಣ ಮಾಡ್ತಾ ಇದ್ದಾರೆಯೋ ಅಂತಹ ಪರಮಪದಕ್ಕೆ ಅನಂತ ಪೂರ್ವದಲ್ಲಿರುವ ಅದಕ್ಕೆ ಸದ್ಯ ಹಿಂದಿನದಾಗಿರುವ ಅಲ್ಲಿನ ಮುಂದಿನ ಸ್ಥಾನ ಯಾವುದಂದ್ರೆ ಭಗವಂತನ ಸ್ಥಾನವೇ. ಅಂತಹ ಲೋಕದಲ್ಲಿದ್ದು ಲೋಕಕ್ಕೆಲ್ಲ ಆದರ್ಶವಾಗಿ ಇದ್ದುಕೊಂಡು ಧ್ರುವ ಕೃತಿರ್ಧ್ರುವಯೋ ನಿರ್ಧ್ರುವಮಸಿ ಧ್ರುವತ ಸ್ಥಿತಂ ತ್ವನ್ನಕ್ಷತ್ರಾಣ ಮೇಧ್ಯಸಿ ಸಮಾಪಾಹಿ ಪೃತನ್ಯತ ಎಂದು ವೈವಾಹಿಕ ಮಂತ್ರಿಗಳು ಹೇಳುವಂತೆ ಧ್ರುವವಾದ ನೆರಳುವನು, ಧ್ರುವವಾದ ಸ್ಥಾನವುಳ್ಳವನು, ಧ್ರುವವಾದ ಮೂಲವುಳ್ಳವನು, ಧ್ರುವ ಎನ್ನುವ ಹೆಸರಂದವನು, ಧ್ರುವವಾಗಿರತಕ್ಕವನು, ನಕ್ಷತ್ರಗಳೆಲ್ಲ ಮೇಟಿ ಕಂಬವಾಗಿರುವವನು. ಉಳಿದ ನಕ್ಷತ್ರ ನಿನ್ನಾದಿನ ಪ್ರದಕ್ಷಿಣೆ ಮಾಡ್ತಾ ಇದೆ. ಅಂಥ ನೀನು ನನ್ನನ್ನು ಎಲ್ಲ ವಿಘ್ನಗಳ ದಿಸೆಯಿಂದಲೂ ಕೂಡ ಕಾಪಾಡು ಎಂಬುದಾಗಿ ಅವನನ್ನು ವಧುವರು ವಿವಾಹವಾದ ನಂತರದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆಯೋ ಅಂಥ ಧ್ರುವ ನಕ್ಷತ್ರ. ವಿವಾಹವಾದ ನಂತರದಲ್ಲಿ ಧ್ರುವನ ನೋಡಬೇಕು, ಅರುಂಧತಿ ನಕ್ಷತ್ರ ನೋಡಬೇಕು ಅಂತ ಶಾಸ್ತ್ರ ಇದೆ. ಆದರೆ ಇವಾಗ ವಿವಾಹವನ್ನು ಮಧ್ಯಾಹ್ನೇ ಮುಗಿಸ್ಬಿಡೋದ್ರಿಂದ ಧ್ರುವ ಕಾಣೋದೇ ಇಲ್ಲ, ಧ್ರುವಕ್ಷ ನೆಲೆಯೋ ಸಿಕ್ಕೋದೂ ಇಲ್ಲ ಇವರಿಗೆ. ಮಹಾನ್ಯಾಯ. ಉಳಿದ ವಿಷಯ ಎಲ್ಲವನ್ನೂ ಕೂಡ ಭೇಟಿ ಆ ಸಂಜೆ ಕಾರ್ಯಕ್ರಮದಲ್ಲಿ ಇದು ಒಂದನ್ನಾದರೂ ಉಳಿಸ್ಕೊಂಡು ಆ ನಕ್ಷತ್ರ ತೋರಿಸೋ ಕೆಲಸ ಅವರು ಮಾಡ್ತಾರೆ ಅಂದರೆ ಧ್ರುವಕ್ಷತಿ ಇವ್ರಿಗೂ ಇಲ್ಲ, ನೀವು ಧ್ರುವಕ್ಷತಿ ಅವರಾಗಿ ತೋರಿಸ್ತಾರೆ. ಜನಗಳೆಲ್ಲ ಆ ವಿವಾಹದ ಮಂತ್ರಾರ್ಥದ ಅದರ ಧ್ಯೇಯದ ಗಾಂಭೀರ್ಯ ಹೊರಟೋಗಿರೋದ್ರಿಂದ ತಪ್ಪು ಎರಡು ಕಡೆಯಲ್ಲೂ ಇದೆ. ಕೇವಲ ಪುರೋಹಿತನ ಬಯೋದ್ರ ತಾತ್ಪರ್ಯ ಮಾಡಬೇಡಿ. ಇವರೇ ರಿಕ್ವೆಸ್ಟ್ ಮಾಡಿಕೊಂಡು, ಮಿಸ್ಟರ್ ಪುರೋಹಿತ್ ಯು ಕಟ್ ಆಫ್ ಆಲ್ ಅನ್ನೆಸರಿ ಸೆರೆಮನೀಸ್ ಅಂದರೆ ಐ ಕಟ್ ಆಫ್ ಇವನ್ ನೆಸರಿ ಸೆರೆಮನೀಸ್. ಬರೀವರೆಗೂ ಈ ಪರಸ್ಪರ ಇಬ್ಬರಿಗೂ ಒಪ್ಪಂದ ಹೊರಟೋಗ್ಬಿಟ್ಟು ಇಬ್ಬರು ಒಳ್ಳೆಯ ಒಪ್ಪಂದ ಉಂಟಾಗಿ ಮರ್ಯಾದಾ ಪೂರ್ವಕವಾಗಿ ಶಾಸ್ತ್ರ ಗಾಂಭೀರ್ಯಕ್ಕೂ ಮಾಡಿರ್ತಕ್ಕಂಥ ಒಳ್ಳೆಯ ವಿವಾಹದ ಪದ್ಧತಿ ನಡೆಯುವ ಒಂದು ಆಶಂಸೆಯನ್ನು ನಾವು ಹೊಂದಿದ್ದೀವಪ್ಪ. ಏಕೆಂದರೆ ಮಹಾರಾಷ್ಟ್ರ ಪರಂಪರೆ ಸೇರಿದವರು ನಾವು. ಇದು ತತ್ವಾತ್ಮಕವಾದ ಕಥೆ, ಕಥಾದೃಷ್ಟಿಯನ್ನು ಒಂದು ಭಾಗ ಕಥೆಯನ್ನು ಆಸ್ವಾದನೆ ಮಾಡುವಂತೆಯೇ ಇಲ್ಲಿ ಹೇಳಲ್ಪಡೋ ತತ್ವ ಯಾವುದೋ ಒಂದು ಬಹಳ ಚೆನ್ನಾಗಿ ಆ ಪದಗಳೇ ಜ್ಞಾಪಿಸುತ್ತೆ ನಮಗೆ. ಆ ಉತ್ಥಾನ ಪಾದ ಅನ್ನೋ ಆತ್ಮಕ್ಕೆ ಇಬ್ಬರು ಹೆಂಡತಿರು, ಒಬ್ಬಳು ಸುನೀತಿ ಒಬ್ಬಳು ಸುರುಚಿ. ಸುರುಚಿ ಸುನೀತಿ ಅಂತೇಳಿ ಕಠೋಪನಿಷತ್ತಿನಲ್ಲಿ ಯಮಧರ್ಮರಾಜ ಯೋಗಾಚಾರ್ಯನಾದ ಯಮಧರ್ಮರಾಜ ನಚಿಕೆ ಉಪದೇಶ ಮಾಡುವಾಗ ಮಗು ಶ್ರೇಯಸ್ಸು ಪ್ರೇಯಸ್ಸು ಅಂತ ಎರಡುಂಟು, ಅದರಲ್ಲಿ ಮೂರ್ಖನು ಪ್ರೇಯಸ್ಸನ್ನು ಆಚರಿಸ್ಕೊಳ್ತಾನೆ, ವಿವೇಕಿಯು ಶ್ರೇಯಸ್ಸನ್ನು ಆಚರಿಸ್ಕೊಳ್ತಾನೆ ಹೇಳಿದರೆ ಪ್ರೇಯಸ್ಸು ಅಂದರೆ ಇಂದ್ರಿಯಗಳಿಗೆ ಯಾವುದು ಪ್ರಿಯವಾಗಿದೆಯೋ ಅದು, ಶ್ರೇಯಸ್ಸು ಅಂದರೆ ಯಾವುದು ಆತ್ಮನ ಹಿತವನ್ನು ಉಂಟು ಮಾಡುತ್ತೆಯೋ ಅದು. ಅದರಲ್ಲಿ ಜೀವನಿಗೆ ಅವನರಾಗಿರ್ತಕ್ಕವರು ಅವನ ವಶಲಿದ್ದವನು ಅವನಿಗೆ ಒಳ್ಳೆಯದನ್ನು ಮಾಡ್ತೀನಿ ಅಂತ ಹೇಳತಕ್ಕವರು ಅಥವಾ ಒಳ್ಳೆಯದನ್ನ ಮಾಡುವವರು ಆಗಿರೋರು ಇಬ್ಬರು ಇದ್ದಾರೆ. ಅದರಲ್ಲಿ ನಿನ್ನ ಟೇಸ್ಟ್ ತಕ್ಕಂತೆ ಇಂದಿಗಳು ರುಚಿಗೆ ತಕ್ಕಂತೆ ನಾನು ಬೇಕಾದ ಸುಖವನ್ನೆಲ್ಲ ಕೊಡ್ತೀನಿ. ಆತ್ಮ ಬ್ರಹ್ಮ ಜ್ಞಾನ ಭಯತಿವರ ಆ ಯೋಚನೆ ಬಿಟ್ಬಿಡು. ಅದೆಲ್ಲ ಇದ್ದರೆ ಕೊನೆಯ ಸಮಯದಲ್ಲಿ ವಿತ್ ವೆನ್ ಫಸ್ಟ್ ಇನ್ ದಿ ಗ್ರೇವ್ ಕಬ್ಬರ್ ಮೇ ಪಾವ ಅಟಕೆ ಯಾವಾಗ ಸದ್ಯಕ್ಕೆ ಬೇಕಾದ್ರು ಖಾನಾ ಪೀನಾ ಸೋನ ದೇ ಜೀವನದ ಗುರಿ. ಲೆಟ್ ಅಸ್ ಸ್ಕ್ವೀಸ್ ದಿ ಲೆಮನ್ ಟು ದಿ ಫುಲ್, ಲೆಟ್ ಅಸ್ ಡ್ರಿಂಕ್ ಲೈಫ್ ಟು ಲೀಸ್. ಇಷ್ಟಿರುವಾಗ ಯಾಕೆ ಮನೆಯಲ್ಲಿ ಯೋಚನೆಗಳಲ್ಲ ಅಂತ ಮನುಷ್ಯನ ಆಕರ್ಷಣೆ ಮಾಡುತ್ತೆ ನೋಡಿ. ಅದು ಸುರುಚಿ, ಇಂದ್ರಿಯಗಳ ರುಚಿ ಎಳೆಯತಕ್ಕದ್ದು, ಪ್ರೇಯಸ್ಸು ಪ್ರಿಯ. ಇನ್ನೊಂದು ಸುನೀತಿ, ಒಳ್ಳೆಯ ನೀತಿ, ಯಾವ ನಿಜವಾದ ಪ್ರಾಮಾಣಿಕವಾಗಿ ಆತ್ಮಹಿತಕ್ಕೆ ಭೂತಹಿತಕ್ಕೆ ಪರಿಪೂರ್ಣ ಆನಂದದ ಸ್ಥಿತಿಗೆ ಕರೆದೊಯ್ಯುತ್ತದೆಯೋ ಅಂತ ಧರ್ಮ ಬ್ರಹ್ಮಗಳ ಮಾರ್ಗ ಇದೆಯಲ್ಲ ಅದೇ ಸುನೀತಿ. ಎರಡೂ ಇದೆ. ಮೊದಲು ಜೀವ ಸುರುಚಿಗೆ ವಶನಾಗಿ ಆಗತಕ್ಕಂಥ ತಾತ್ಕಾಲಿಕವಾದ ಸುಖವನ್ನು, ಆದರೆ ಅಂತರಂಗದಲ್ಲಿ ಉಂಟಾದಂಥ ಪೀಡೆಯನ್ನು ಅನುಭವಿಸುತ್ತಾನೆ. ಕೊನೆ ದೇವರ ಅನುಗ್ರಹದಿಂದ ಭಗವಂತನ ಸಂಕಲ್ಪ ಸೂರ್ಯೋದಯದಿಂದ ಇವನ ಸುರುಚಿ ಆಕರ್ಷಣೆ ಹೋಗಿ ಸುಂದರಿನ ಕಡೆಗೆ ಆಕರ್ಷಣೆ ಮಾಡಲ್ಪಟ್ಟಾಗ ಇದನ್ನು ಧ್ರುವ ಕುಮಾರ್ ಮೇಲಿನ ಪ್ರೀತಿ ಅಭಿಮಾನಕ್ಕೆ ಪಾತ್ರನಾಗ್ತಾನೆ. ಧ್ರುವವಾದ ಸುಖ ಅವನು ಸಿಕ್ಕುತ್ತೆ. ಇವನ ಗತಿ ಊರ್ಧ್ವಗತಿಯಾಗುತ್ತೆ, ಇವನು ಉತ್ಥಾನ ಪಾದನಾಗುತ್ತಾನೆ. ಇವನ ಗತಿ ಆ ಧ್ರುವನ ಕಥೆ. ಇದು ನಾವು ಏನೋ ಒಂದು ಪದರ ಮೇಲೆ ಆಟ ಆಡದೆ ತಿಳ್ಕೊಬೇಡಿ. ಮುಂದಕ್ಕೆ ಆ ಧ್ರುವ ಮದುವೆ ಮಾಡ್ಕೊಳ್ತಾನಲ್ಲ ಅವನಿಗೆ ಭ್ರಮಿ ಅಂತ ಹೆಸರು. ಧ್ರುವ ಭ್ರಮಿ ಮದುವೆ ಮಾಡ್ಕೊಂಡು ಮುಂದಕ್ಕೆ ಅಸ್ನಾಗನ ಕಾಲ ಸಂವತ್ಸರ ಅಂತ ಹೆಸರನ್ನೇ ಯಾರು ಹೆಸರಿಕೊಳ್ತಾರೆಯೇ, ಸಂವತ್ಸರ ಅಂತ ಹೆಸರಿಕೊಳ್ತಾರೆಯೇ, ಭ್ರಮಿ ಅಂತ ಯಾರು ಹೆಂಗಸ ಹೆಸರಿಕೊಳ್ತಾರೆಯೇ, ಆ ಹೆಂಗಸ ಹೆಸರು ನೋಡಿಯೋದು ಅಂತ. ಧ್ರುವವಾದ ವಸ್ತು ಬ್ರಹ್ಮದಲ್ಲೇ ಇರುತ್ತೆ. ಅದು ಸಂಸಾರ ಮುಂದುವರಿಬೇಕಾಗಿದ್ರೆ ಧ್ರುವ ಜೊತೆ ಭ್ರಮಿ ಸೇರ್ಕೋಬೇಕು. ಆವಾಗ ಸಂವತ್ಸರದ ಉಪಲಕ್ಷಿತವಾಗಿರ್ತಕ್ಕಂಥ ಕಾಲಕ್ಕೊಳಗಾಗಿ ಇದೇ ಮನುಷ್ಯನ ಮುಂದಕ್ಕೆ ಧರ್ಮ ಅಧರ್ಮ ಅಂತೆಲ್ಲ ಮಕ್ಕಳೆಲ್ಲ ಹುಡ್ತಾರೆ. ಯುವ ವಂಶದಲ್ಲೇ ಮುಂದೆ ಪೃಥ್ವಿ ಚಕ್ರವರ್ತಿ ಹುಟ್ಟತಕ್ಕದ್ದು. ಇದು ತತ್ವಾರ್ಥಕವಾದ ಕಥೆ. ಇದು ಕಥೆಯೂ ಆಯಿತು, ಹಾಗೆ ಪರಮಾತ್ಮ ಕಥೆಯೂ ಆಯಿತು. ಈ ಪರಂಪರೆಗೆ ಸೇರಿದವನೇ ಪೃಥ್ವಿ ಚಕ್ರವರ್ತಿ, ಭಗವಂತನ ವಂಶಭೂತನಾದನು ಎಂಬುದಾಗಿ ಶ್ರೀಮದ್ ಭಾಗವತ ಹೇಳುತ್ತದೆ. ಇವರ ಅಣ್ಣ ಪ್ರಿಯವ್ರತ ಅಂತ, ಅವನು ಬಹಳ ಕಾಲ ರಾಜ್ಯ ಆಡೋದನ್ನ ಬಿಟ್ಬಿಟ್ಟು ಹೊರಟೋಯ್ತ ಅಂತ ಹೇಳಿದ್ನಲ್ಲ, ವಿವಾಹಿತನಾಗದೆ ಹಾಗೆ ಅರಣ್ಯಕ್ಕೆ ಹೊರಟೋಯ್ತಲ್ಲ, ಅವನ್ನ ಅವರಿವರು ಹೇಳದೆ ಕೇಳೋಲ್ಲ ಅಂತ. ಅವ್ರ ಪಿತಾಮಹ ಇದಲ್ಲ, ಅವ್ರ ಪಿತಾಮಹ ಇಸ್ ಪಿತಾಮಹ, ಸ್ವಯಂಭವ ಮುನಿವಿನ ಮಗ ಅವನು. ಸ್ವಯಂಭವನ ತಂದೆ ಪಿತಾಮಹ ಬ್ರಹ್ಮರೇನೆ. ಆ ಬ್ರಹ್ಮರವನ ಕುರಿತು ವಿವಾಹ ಮಾಡ್ಕೋ, ಒಳ್ಳೆ ಮಕ್ಕಳನ್ನು ಪಡು ಸ್ವಾಮಿ, ನನಗೆ ಜ್ಞಾನ ಬೇಕು, ನೆಮ್ಮದಿ ಬೇಕು, ಪರಮಾತ್ಮ ಬೇಕು, ಅದು ಸಿಕ್ಕತ್ತೆ ನಿನಗೆ. ಗೃಹಸ್ಥಾಂಶ ಇದ್ದುಕೊಂಡೇ ನೀನು ಧರ್ಮವನ್ನು ಮರೆಯದೆ ಬ್ರಹ್ಮವನ್ನು ಮರೆಯದೆ ಜೀವನ ನಡೆಸಿ ಪರಮಪದನ್ನು ಹೊಂದಿ ಒಳ್ಳೆ ಪುತ್ರನನ್ನು ಪಡೆದು ಜೀವನ ಮುಗಿಸುವಂತೆ. ಜಿತೇಂದ್ರಿಯಸ್ಯಾತ್ಮರತೇರ್ ಬುದ್ಧಸ್ಯ ಗೃಹಾಶ್ರಮ ಕಿನ್ನು ಕರೋತ್ಯವದ್ಯಂ. ಜಿತೇಂದ್ರಿಯನಾಗಿ ಆತ್ಮನಿಷ್ಠ ಆಗಿರ್ತಕ್ಕಂಥ ಜನರಿಗೆ ಗೃಹಸ್ಥಾಶ್ರಮ ಯಾವತ್ತೊಂದನ್ನು ಮಾಡುವುದಿಲ್ಲ. ಇಬ್ಬರೂ ಕೂಡ ಕ್ಷತ್ರ ಮೇಲೆ ಯುದ್ಧ ಮಾಡ್ತಕ್ಕವರೇ, ಗೃಹಸ್ಥ ಮತ್ತು ಸನ್ಯಾಸಿ ಇಬ್ಬರೂ ಕೂಡ. ಆ ಶತ್ರುಗಳಲ್ಲಿ ಸನ್ಯಾಸಿ ಕೋಟೆ ಹೊರಗಡೆ ಬಂದು ಶತ್ರು ಎದುರಿಸಬೇಕಾಗಿ ಬರುತ್ತೆ. ಗೃಹಸ್ಥ ಕೋಟೆ ಒಳಗಡೆ ಇದ್ಕೊಂಡು ಶತ್ರುನ ಎದುರಿಸ್ತಾನೆ. ಶತ್ರುನ ಎದುರಿಸೋರು ಇಬ್ಬರೂ ಗೃಹಸ್ಥಾಶ್ರಮ ಶ್ರೇಷ್ಠವಾದವರು ನಿನಗೆ. ಜಿತೇಂದ್ರೇನು ಆತ್ಮರತಿಯು ಆಗಿರ್ತಕ್ಕವನಿಗೆ ಗೃಹಸ್ಥಾಶ್ರಮ ಯಾವ ಅವಧಿಯನ್ನು ಮಾಡುವುದಿಲ್ಲ. ಆ ಅವಧಿಯು ಮಾಡದೇ ಇರುವಂತೆ ನಾನು ಅಭಯ ಕೊಡ್ತೇನೆ ಎಂಬುದಾಗಿ ಬ್ರಹ್ಮನಿಷ್ಠನಾಗಿರ್ತಕ್ಕಂಥ ಬ್ರಹ್ಮನೇ ವರವನ್ನು ಕೊಟ್ಟಾಗ ಆತನ ಮಾತಿಗೆ ಹೋಗೊಟ್ಟು ಶಿರಸ ವಹಿಸಿ ಇವನು ಗೃಹಸ್ಥನಾದ. ಈ ಒಂದೇ ಪರಂಪರೆ ಮುಂದೆ ಬೆಳೆಯುತ್ತೆ. ಇದೇ ಪರಂಪರೆಯಲ್ಲಿಯೇ ಅಂಗರಾಜ ಎನ್ನುವ ಮಹಾತ್ಮ ರಾಜ ಹುಡ್ತಾನೆ. ಅವನಿಗೆ ಅವನ ನೀತಿಗೆ ಅವನ ಧರ್ಮಕ್ಕೆ ಪೂರ್ತಿ ವಿರುದ್ಧವಾದ ಧರ್ಮ ಅನ್ನುವಂತಕ್ಕಂಥ ವೇನ ಅನ್ನೋ ಪುತ್ರ ಹುಡ್ತಾನೆ. ಅವ ದುರ್ತವನ್ನು ತಾಳಲಾರದೆ ಅಂಗರಾಜ ಅರಣ್ಯಕ್ಕೆ ಹೊರಟೋಗ್ತಾನೆ. ಅವನ ಹೆಣ್ಣು ತುಂಬ ಕಷ್ಟಪಡುತ್ತಾಳೆ. ಆತ ರಾಜನಾಗಿ ಬಹಳ ಸಮರ್ಥನಾದ ರಾಜ, ರಾಜನ ಆಳಿದ ವಿಷಯದಲ್ಲಿ ಅವನು ಬಂದ ತಕ್ಷಣ ಕಳ್ಳಕಾಕರು ಇದ್ದಾರಲ್ಲ ಅವರೆಲ್ಲರೂ ಕೂಡ ಹೆದರ್ಕೊಂಡು ಓಡ ಹೋಗ್ಬಿಟ್ರು. ಉಳಿದ್ರೆಲ್ಲರೂ ಕೂಡ ಆತನ ವಶವಾಗಿ ಇದ್ಕೊಂಡು ಬಹಳ ಸಂಬಂಧ ರಾಜ ಆಳ್ತಾ ಇದ್ದ. ಆದರೆ ಆ ಸಾಮರ್ಥ್ಯದಲ್ಲಿ ಅವನ ಜೀವನ ದರ್ಶನ ಏನಪ್ಪ ಅಂದರೆ ಆತ್ಮ ಇಲ್ಲ. ಅಂತ ಎಲ್ಲ ಪ್ರಜೆಗಳನ್ನ ಕರೆದು, ಮೂರ್ಖರೀಗ ಬೇರೆ ಬರೋ ದೇವತೆಗಳನ್ನ ಯಾತಕ್ಕೆ ಪೂಜೆ ಮಾಡ್ತೀರಿ? ಪರತತ್ವ ನಾರಾಯಣ ಅಂತ ಅನ್ಯಾ ಪೂಜೆ ಮಾಡ್ತೀರಿ? ನನ್ನನ್ನೇ ಆರಾಧನೆ ಮಾಡಿ, ನಿಮಗೆಲ್ಲ ಫಲಗಳನ್ನು ನಾನೇ ಕೊಡ್ತೀನಿ ಅಂತ ಉಪದೇಶ ಮಾಡಿ ಯಾರು ಯಜ್ಞ ಮಾಡಬಾರ್ದು, ಯಾರು ಪೂಜಾ ಮಾಡೋದು ಅಂತ ರಾಜ್ಯದಲ್ಲಿ ಪಕ್ಕಟ್ಟಪ್ಪಣೆ ಸ್ಟ್ರಿಕ್ಟ್ ಎಲ್ಲದರಲ್ಲೂ. ಋಷಿಗಳೆಲ್ಲ ಹೀಗೆ ಮಾಡಬಾರ್ದಪ್ಪ ರಾಜ, ಸತ್ಯ ವಿರುದ್ಧ ಅದಿದು, ಕೇಳೋದಕ್ಕೆ ರಮಣೀಯವಾಗಿದೆ ಆದರೆ ನೀನೇ ಬದಲಾವಣೆ ಮಾಡ್ಕೋಕಾಗ ಬರುತ್ತೆ ಅಂತ ಹೇಳಿದಾಗ ಅವರನ್ನು ತಳಿಸಿ ಅವನ ಮಾತಿಗೆ ಹೋಮವನ್ನು ಮಾಡಿ ಕಾರಣ ಆಗ ಇನ್ನೇನು ಮಾಡೋ ಸರೋಗವಲ್ಲ ಎಂಬುದಾಗಿ ಯೋಚನೆ ಮಾಡಿ ಋಷಿಗಳೇ ತಮ್ಮ ತಪ್ಪಬಹುದಿಂದ ಆ ವಿವೇದನ್ನು ಭಸ್ಮಸ ಅವನ ದೇಹ ಹೋಗುವಂತೆ ಮಾಡಿದರು. ನಿಶ್ಚಲ ನಿಶ್ಚೇಷಣ ಬಿದ್ದುಬಿಟ್ಟ, ಗತಾಸವಾಗಿ ಬಿದ್ದುಬಿಟ್ಟ. ಮುಂದಕ್ಕೆ ವಂಶ ಹೇಗೆ ವೃದ್ಧಿಯಾಗುವುದು? ಆ ಋಷಿಗಳ ಅಪ್ಪಣೆಯಂತೆ ಆ ದೇಹವನ್ನು ಕಡೆದಾಗ ಅದರ ತೊಡೆಯಿಂದ ಆ ವೇದನೆಯಿಂದ ಅದರ ಮೇಲೂ ಮೂರ್ತಿಮತ್ತಾಗಿ ಒಬ್ಬ ನಿಷಾದ ರಾಜ ಹುಟ್ಟಿದ. ಅವನ ಕೈಯನ್ನು ಕಡೆದಾಗ ಅದರಿಂದ ಒಂದು ಹೆಣ್ಣು ಮಗು ಒಂದು ಗಂಡು ಮಗು ಎರಡು ಕಾಣಿಸ್ಕೊಳ್ತು. ಅವರೇ ಪೃಥು ಮತ್ತು ಅರ್ಚಿ. ಅವರು ನಾರಾಯಣ ಮತ್ತು ಲಕ್ಷ್ಮಿ ಇವರ ಅವತಾರವಾಗಿ ಬಂದವರು. ಅವರು ಶೀಘ್ರದಲ್ಲೇ ರಾಜತ್ವವನ್ನು ವಹಿಸಿಕೊಂಡು ಅತ್ಯಂತ ಧರ್ಮಿಷ್ಠವಾದ ಮಾರ್ಗದಿಂದ ಭೂಮಿಯನ್ನು ಆಳಿ ಯಜ್ಞಗಳಿಂದ ಭಗವಂತ ಆರಾಧನೆ ಮಾಡಿದ ಮಹಾಪುರುಷರು. ರಾಜ್ಯವನ್ನು ಸುವ್ಯವಸ್ಥಿತರು ಪ್ರಯತ್ನ ಪಡುವಂತ ನೋಡಿದ್ರೆ ಭೂಮಿಯೆಲ್ಲ ಬರಡಾಗಿದೆ. ಭೂಮಿಯು ಬೀಜವನ್ನು ಹಾಕೋದನ್ನ ತಾನೇ ನುಂಗುಬಿಡ್ತಾ ಇದೆ. ಪಳ್ಳ ಹಾಹಾಕಾರ ಉಂಟಾಯಿತು. ಎಲ್ಲರೂ ಅವನನ್ನೇ ಶರಣನಾಗಿ ಹೊಂದಿದಾಗ ಅವನು ಆ ಭೂಮಿಯೇ ಇದಕ್ಕೆಲ್ಲ ಕಾರಣ ಎಂಬುದಾಗಿ ಭೂದೇವತೆಯನ್ನು ಅಟ್ಟಿಸಿಕೊಂಡು ಹೋದ. ಆ ಭೂಮಿ ಶರಣಾಗತಲಾಗಿ ಮಧ್ಯೆ ಆಗಿದ ಅನಾಚಾರದಿಂದ ನನ್ನ ಹೀಗೆ ಬೀವನ್ನು ನುಂಗ್ಬಿಡ್ತಾ ಇದ್ದೇನೆ, ಇವಾಗ ನನ್ನನ್ನು ಕಡೆಯಿರಿ, ದೇವತೆಗಳು ಕರೀಲಿ, ಹಸುರು ಕರೀಲಿ, ಮನುಷ್ಯರು ಕರೀಲಿ, ಋಷಿಗಳು ಕರೀಲಿ, ಎಲ್ಲರೂ ಕೂಡ ತಮ್ಮ ತಮಗೆ ಬೇಕಾದ ಸಂಪತ್ತನ್ನು ತಮ್ಮ ತಮಗೆ ಬೇಕಾದ ಆಹಾರವನ್ನು ನನ್ನನ್ನು ಕಡೆದು ತೆಗೆಯಬಹುದು ಎಂಬುದಾಗಿ ತಾನು ಗೋವಿನಾಕಾರವನ್ನು ತಳೆದಳು. ಎಂಬತ್ನಾಲ್ಕು ಜೀವಜಾತಿಗಳು ಕೂಡ ತಮ್ಮ ತಮ್ಮ ನಾಯಕನ ಮುಂದಿಟ್ಟುಕೊಂಡು ತಮ್ಮ ತಮಗೆ ಬೇಕಾದ ಆಹಾರವನ್ನು ಕರೆದುಕೊಂಡರು. ಹಳ್ಳತಿಟ್ಟುಗಳಿಂದ ಕೂಡಿದ ಭೂಮಿಯೆಲ್ಲವೂ ಕೂಡ ಸಮತರವಾಗಿ ಜನಗಳನ್ನು ನೆಲೆಸೋಕೆ ಏನು ಬೇಕು ಆಸ್ತಿ ತಂದಂತೆ ಮಾಡಿ ಲೋಕವನ್ನು ಆಳಿ ಸನತ್ ಕುಮಾರರ ಜ್ಞಾನೋಪದೇಶವನ್ನು ತಾನು ಪಡೆದು ಪ್ರಜೆಗಳೆಲ್ಲ ಉಪದೇಶ ಮಾಡುವವನಾಗಿ ಅಂತ್ಯಕಾಲದಲ್ಲಿ ಅರ್ಚಿ ಪೃಥು ಇಬ್ಬರು ಮಹಾ ತಪಸ್ಸನ್ನು ಮಾಡಿ ಪರಮಪದವನ್ನು ಪಡೆದರು. ಆ ಪೃಥುವಿನ ಸಂಬಂಧದಲ್ಲೇ ಭೂಮಿಗೆ ಪೃಥಿವಿ ಎಂದು ಹೆಸರು. ಪೃಥು ವಿಸ್ತಾರೆ ಎಂಬುದಾಗಿ ವಿಸ್ತಾರಗೊಂಡಿರತಕ್ಕಂತಹ ಪೃಥ್ವಿ ಕೊಟ್ಟಂತಹ ಮಹಾಪುರುಷ ಭಗವಂತನ ಮಹಾವಿಭೂತಿ. ಆತನ ಏತೇಚ ಅಂಶಕಲಾ ಪ್ರೋಕ್ತ ವಿಷ್ಣು ಆಗಿರ್ತಕ್ಕಂಥ ರಾಜ ಪೃಥು ಚಕ್ರವರ್ತಿ. ಆತನ ವಂಶದಲ್ಲಿ ಒಬ್ಬ ರಾಜ ಹುಟ್ಟಿದ, ಅವನಿಗೆ ಪ್ರಾಚೀನ ಬರಿಹಿ ಅಂತ ಹೆಸರು. ಜನ ಹೆಸರಿಗೆ ಅಪ್ಪ ಇಟ್ಕೊಳ್ಳಿ, ಪ್ರಾಚೀನ ಬರಿಹಿ ಪ್ರಸಿದ್ಧನಾದ ರಾಜ. ಕರ್ಮಕಾಂಡದಲ್ಲಿ ಕುಶಲ, ಸದಾಕಾಲ ಯಜ್ಞಗಳನ್ನು ಆಚರಿಸೋದ್ರ ಆಸಕ್ತಿ ಅವನಿಗೆ. ಯಾವಾಗಲೂ ಕೂಡ ದರ್ಭೆಗಳು ಅವನ ಯಜ್ಞ ಭೂಮಿಯಲ್ಲಿ ಪೂರ್ವಾಭಿಮುಖವಾಗಿದ್ದಂತೆ ಯಾವಾಗಲೂ. ಅದಕ್ಕೆ ಪ್ರಾಚೀನ ಬರಿಹಿ ಅಂತ ಹೆಸರು. ಕೇವಲ ಕರ್ಮಕಾಂಡಲ್ಲಿ ನಿಂತು ಅಧ್ಯಾತ್ಮರವಾಗಿರುವ ಭಗವಂತನ ಕಡೆ ಗಮನೇ ಕೊಡಲಿಲ್ಲ ಅವನು. ಆಗಿರೋದನ್ನು ಗಮನಿಸಿ ನಾರದ ಮಹರ್ಷಿ ಒಮ್ಮೆ ಆತನ ಆಸ್ಥಾನಕ್ಕೆ ಹೋಗ್ತಾರೆ. ಪ್ರಾಚೀನದಲ್ಲಿ ಅವರಿಗೆ ಗೌರವವನ್ನು ಸಲ್ಲಿಸಿ ಕೂರಿಸಿ ಏನಾದರೂ ಒಳ್ಳೇದು ಹೇಳಿ ನನಗೆ ಅಂತ ಹೇಳಿದಾಗ, ಒಳ್ಳೇದನ್ನು ಹೇಳೋದಕ್ಕೆ ಯಾವ ಮಾತು ಹೇಳಿದರೆ ಆ ಮಸಲು ಒಳ್ಳೆ ಕೂತ್ಕೊಳ್ಳುತ್ತೆ ಎನ್ನುವುದನ್ನು ಅರಿತವರಲ್ಲಿ ಅಗ್ರಗಣ್ಯರಾದ ನಾರದ ಮಹರ್ಷಿಗಳು ಒಳ್ಳೇದು ಆಮೇಲೆ ಹೋಗೋಣ, ಸದ್ಯ ಒಂದು ಕತೆ ಹೇಳ್ತೀನಿ ಕೇಳು ಅಂತ ಅವನು ಕೂಸಿ ಕತೆ ಹೇಳೋಕ್ಕೆ ಮಾಡ್ತಾರೆ. ನೀವು ಆ ಕಥೆಯನ್ನು ಕೇಳಿರಿ. ಒಬ್ಬನೊಬ್ಬ ರಾಜ ಇದ್ದ, ಅವನಿಗೆ ಪುರಂಜನ ಎಂಬ ಹೆಸರು. ಆತನು ತನಗೆ ಯೋಗ್ಯಳಾಗಿರ್ತಕ್ಕಂಥ ಮಡದಿ ಎಲ್ಲಿದ್ದಾಳೆ, ತನ್ನ ವಾಸಕ್ಕೆ ಯೋಗ್ಯವಾಗಿರ್ತಕ್ಕಂಥ ಪಟ್ಟಣ ಯಾವುದಿದೆ ಎನ್ನುವುದನ್ನು ಅನ್ವೇಷಣೆ ಮಾಡ್ತಾ ಹುಡುಕ್ತಾ ಇರುವಾಗ ಆತನಿಗೆ ಒಂದು ಪಟ್ಟಣ ಕಾಣಿಸ್ಕೊಳ್ತು. ಅದ್ಭುತವಾಗಿರೋ ಪಟ್ಟಣ, ಆಕರ್ಷಕವಾದ ಪಟ್ಟಣ, ಒಳ್ಳೆಯ ರಕ್ಷಣೆಯಿಂದ ಕೂಡಿರ್ತಕ್ಕಂಥ ಸುಭದ್ರವಾದ ಪಟ್ಟಣ, ಒಳಕ್ಕೆ ಹೊರಗೆ ಓಡಾಡೋಕ್ಕೆ ಅನುಭವವಾಗಿರ್ತಕ್ಕಂಥ ಪಟ್ಟಣ, ಬಾಗಿಲುಗಳು ಒಳ್ಳೆ ಬಾಗಿಲು, 9 ಬಾಗಿಲುಗಳು, ರಕ್ಷಣೆ ಮಾಡತಕ್ಕಂಥ 8 ಯಂತ್ರಗಳು, ಅದರ ರಕ್ಷಣೆ ಒಂದು 5 ಹೆಡೆ ಹಾವು ಹಾವನ್ನು ಕಾಪಾಡ್ತಾ ಇರ್ತಕ್ಕಂಥದ್ದು, ಅಂಗರಕ್ಷಕರು 11 ಮಂದಿ, ಬಾಡಿಗಾರ್ಡ್ಗಳು 66,000 ಮಂದಿ ಸೈನಿಕರಿಂದ ಕೂಡಿರ್ತಕ್ಕಂತಹ ದೊಡ್ಡ ಪಟ್ಟಣ, 8 ಜನ ಇದು ಸುಭದ್ರವಾದ ಪಟ್ಟಣ ಅಂತದಾಗಿ ಈ ಪುರದಲ್ಲಿ ವಾಸ ಮಾಡೋಣ ಅವನು ಮನಸ್ಸು ಮಾಡಿದ್ದರಿಂದ ಆ ರಾಜನ ನಾಮಕರಣ ಪುರಂಜನ. ಈ ಸಮಯದಲ್ಲಿ ಆತನಿಗೆ ಒಬ್ಬಳು ಮುಂದೆ ರಾಣಿಯಾಗಿರ್ತಕ್ಕಂಥ ಹೆಂಗಸನ್ನು ನೋಡಿದ ಅವನು, ಅವಳಿಗೆ ಆಸಕ್ತನಾದ, ಅವಳಿಗೆ ಅನುರೋಧ ಉಂಟಾಯಿತು, ಇಬ್ಬರು ವಿವಾಹ ಮಾಡಿ ಸುಖವಾಗಿದ್ದರು. ಆ ಹೆಂಗಸಿಗೆ ಬುದ್ಧಿ ಅಂತ ಹೆಸರು ಅವಳಿಗೆ. ಅವಳಿಗೆ ವಿವಾಹ ಮಾಡಿಕೊಂಡು 100 ವರ್ಷ ಕಾಲ ಸುಖವಾಗಿಲ್ಲೇ ಇದ್ಬಿಟ್ಟ. ಬೇಟೆಗೋಸ್ಕರವಾಗಿ ಹೊರಗೆ ಹೋದರೆ ಅವನ ಆಗಕ್ಕೆ ಅಂತ ಅಳ್ಳಾಡದೆ ಇವಳು ಕಷ್ಟಪಡೋಳು, ಅಲ್ಲಿಂದ ಬಂದು ಇವಳನ್ನ ಸಮಾಧಾನ ಪಡಿಸೋದೇ ಒಂದು ದೊಡ್ಡ ಕಥೆ ಇವನಿಗೆ. ಹಾಗೂ ಇದ್ಬಿಟ್ಟ ಸುಖ 100 ವರ್ಷ ಇದ್ದ ಇವನು, ಈ ಕೊನೆಗೆ 100 ವರ್ಷ ಕಳೀತಾ ಇರುವಂತೆಯೇ ಇನ್ನೊಬ್ಬ ಹೆಂಗಸು, ಅವಳು ಅತ್ಯಂತ ಕುರುಪಿಣಿ, ಮನಃಪೂರ್ವಕವಾಗಿ ಅವನು ವಿವಾಹ ಮಾಡ್ಕೊಳ್ಳೋಕ್ಕೋಸ್ಕರವಾಗಿ ಯಾರೂ ಸಿದ್ಧವಿಲ್ಲ. ಅದೇ ಬ್ರಹ್ಮನವಾರ ಹೇಗಿದೆ ಅವಳಿಗೆ ಅಂದರೆ, ನಾನು ಇಷ್ಟಪಡಲಿ ಪಡೆದೇ ಇರಲಿ, ಅವಳು ಬಂದಾಗ ಅವನು ವಿವಾಹ ಮಾಡಿಕೊಳ್ಳೇಬೇಕಾಗತ್ತೆ ಅಂತ ಹೆಂಗಸು. ಅವಳ ಅಣ್ಣ ಒಬ್ಬ ಗಂಧರ್ವ ರಾಜ, ಆ ಗಂಧರ್ವ ರಾಜ ಮತ್ತು ಈ ಹೆಂಗಸು ಇಬ್ಬರು ಬಂದು ಪಟ್ಟಣ ಸೇರ್ಕೊಂಬಿಟ್ಟು ಇವಳನ್ನ ಎರಡನೇ ಹೆಂಡತಿ ಅಂತ ಕರೆಯೋಣ. ಈ ಎರಡನೇ ಹೆಂಡತಿ ಬಂದ ಮೇಲೆ ಆ ಮೊದಲನೇ ಹೆಂಡತಿಯ ಸ್ವಾಧೀನ ತಪ್ಪೋಯ್ತೀವಿ. ಈಕೆಯಲ್ಲಿ ಪ್ರೀತಿ ಇಲ್ಲ, ಅವನು ಇಲ್ಲೇ ಹೋದ್ರೂ ಇವನು ವಶಪಡಿಸ್ಕೊಂಡ್ಬಿಟ್ಟಿದ್ದಾಳೆ ಅವಳು. ಸರಿ, ಈ ಎರಡನೇ ಹೆಂಡತಿ ಅಣ್ಣ ಗಂಧರ್ವ ರಾಜ ಬಂದ್ಮೇಲ ಅವನು ಬಾಂಧವೂರಿಪಾಲನೆ ಮಾಡೋಕ್ಕೋಸ್ಕರವಾಗಿ ಇವನು ರಾಜ್ಯ ಮೇಲೆ ಸೂರೆ ಮಾಡೋಕೆ ಬಂದ. ಇದನ್ನ ಕಿತ್ಕೊಂಡೋಗಿ ಬಂದಿಯ ನಾನು, ಇದೇ ಬಾಂಧವ್ಯ ಪರಿಪಾಲನೆ ಅವನು ಮಾಡೋದು. ಅವನು ಒಡೆ ಬಂದ ತಕ್ಷಣ ಸೈನ್ಯ ಜೊತೆ ಬಂದ ಅವನು, ಆದರೆ ಬಡಮಟ್ಟಿಗೆ ಈ ಪಟ್ಟಣ ಬಿಟ್ಟುಕೊಂಡು ಅಡಗಿಲ್ಲ ಇವನು. ಇವತ್ತು ಸೈನ್ಯ ಇದೆ, ಅಂಗರಕ್ಷಕರಿದ್ದಾರೆ, 5 ಆವಿದೆ, ಭಯಂಕರವಾಗಿ ಯುದ್ಧ ಬಹಳ ಕಾಲ ನಡೆಯುತ್ತೆ. ಎಷ್ಟೇ ಸಾಮರ್ಥ್ಯ ಇದ್ದರೂ ಕೂಡ ರಾಜನಿಗೆ ರಾಜ್ಯದಲ್ಲಿ ಅವಶಿಸ್ತು ಉಂಟ ಹೋಗ್ಬಿಟ್ಟಿದೆ. ಅದರ ಪರಿಣಾಮವಾಗಿ ಮೊದಲು ಬಾಡಿಗಾರ್ಡ್ ಹೋದರು, ಉಳು ಸೈನಿಕರು ಹೋಗ್ಬಿಟ್ರು. ಇವನು ಗತಾಶನಾಗಿ ಹತಾಶನಾಗಿರುವಾಗ ಇವಳು ಬೇಡ, ಮೊದಲೇ ಹೇಳ್ತಿದ್ದೆ ಚೆನ್ನಾಗಿತ್ತು ಅಂತ ಯೋಚನೆ ಮಾಡ್ತಾ ಇರುವಂತೆಯೇ ಅವನಿಗೆ ಪ್ರಾಣವಿಯೋಗ. ಆ ಹೆಂಗಸು ಯೋಚನೆ ಮಾಡ್ತಾ ಬೇರೆ ಬಿಟ್ಟಿದ್ರಿಂದ ಮುಂದಿನ ಜನ್ಮದಲ್ಲಿ ಅವನು ಹೆಂಗಸಾಗಿಯೇ ಹುಟ್ಟಿದ. ಆ ಹೆಂಗಸು ಒಬ್ಬ ಮಹಾತ್ಮನಾಗಿರ್ತಕ್ಕಂಥ ಯೋಗಿಯಾಗಿರೋ ರಾಜನನ್ನು ವಿವಾಹ ಮಾಡಿಕೊಂಡು ಆ ರಾಜ ಇವಳ ಜೊತೆಯಲ್ಲಿ ಜೀವನ ನಡೆಸ್ತಾ ಕಡೆ ಎಲ್ಲವನ್ನು ಮರೆತು ಪರಮಾತ್ಮ ಧ್ಯಾನದಲ್ಲಿ ಕೂತ್ಕೊಂಡ್ಬಿಟ್ಟ. ಇವಳಿಗೆ யோகோ தன் பூர்த்தியை கண் முடிச்சு பண்ணி தானே கண்ணாலே ஆடத்தா இல்ல சரீர கட்டு என் தவ விட்டில முட்டதுல மாத்தில்ல கிவில் மாத்தில்ல காஷ்டவ ஜாய தேவ போ பித்தகலா பிரச்சாலகம் எல்லாம் ஆகப்பட்டு வசதி பண்ணிட்டு அவ்வளோ ஐயோ என் பத்தி ஆகப்பட்டிருந்தான் என் பத்தி ஆகத்து விட்டான் என்பது அவ்வளோ தாவ அவ்வளோ தாழ அவன் யாவனோ அப்பா மகாத்மா பந்தான் வந்து யாக்க மாடத்தா இல்லையே என் பத்தி கூத்துக்க முட்டியிருந்தானே மாத்த ஆடோ தான் என் சரீரம் பிராணம் ஆகப்பட்டு காத்தவனையே தன் கதையெல்லாம் ஏற்படுத்தாரு அவனும் என்னை பற்றி பிராணபுரத்தை மடத்தினானோ அதில் ஒன்று யோசனை பண்ணினோ நீன் ஹெங்கஸோ கொண்டு சோந்த இதே சுவாமி எடுத்து நான் நோடது ஹெங்கும் கொத்தாகல இல்லை நீ கொண்டு சோ இதே விஜயத்துவம் நடத்திதரல மாத்தாடுத்திதரல நீவோ நீ யாரு நோடு அந்த ஹழே ஜென்மா நினைப்பு பருவத்தை மடதாக இவரிக தானே ராஜா தானே ஒவ்வொரு நாள் தொடர் ராஜ்யதெல்லாம் பண்ணிவிடுத்தேன் வந்த தக்ஷண இந்த ராஜா அது கொத்தாயிட்டா ஓ புரஞ்சன மகாராஜா நானும் இந்த அடுத்த கதையில் கொடுத்தானே நான் யாரும் பரிச்சய நினைக்கே கொத்தியில்லா நானும் இப்போ வந்தே மனைவரோ நீ நன்னன் மறுத்தே ஆற நான் இன்னும் மறையலில்லா நீ ரோத கையிலெல்லாம் வந்துடும் நினைக்கு வாசக்கே எவ்வளோக்கு அனுகூலமாக அனுகூல மழை கொட்டியேன் நானும் இவாலும் நான் ஹிந்தி இதுவல்ல ஆ ராஜ்ய போகணும் பருத்தியா ராஜா பெரிய இது அந்த ஹோது நீ மறுத்திதியே நான் மறுத்தில்ல எந்த ராஜா ஓ பல சோகசாத ராஜா ஹம்சகுடு அவ்வாறு வீரஸ்தா இருத்த எல்லாரும் எல்லாருத்துக்குள்ள பல பொருட்களும் சிக்கத்தை ரொம்ப சுக கத்திரையில் தேர்வு ராஜா அது வாழ்லிகே அந்த ஓ பல சென்னாய் தைக்க உள்ளதைக்கே இவ்வாறு விதியாத்தாரா போதப்பா நீனும் அல்லவே நானும் அல்லிவரேனே அது கற்கொண்டு வத்தியும் பெருத்தியா எடுத்துரா ஓ தும்பா 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 தூரா ஓ தூரா ஹேக் போறது என்ன கண்ணு முச்சிக்கொண்டு நான் பெந்த மேல கொடுத்துக்கோ நீ என்ன கற்கொடும் ஆஜி ஆடித்தான் கண்ணு முச்சிக்கொண்டு அவன் பெண்மேல கொடுத்துக்கொண்டா கிளவே வருஷங்கள் அவரும் ஆறும் மந்த ஜோதியில் போய் அவன் ராஜ்யத்தலை சேர்க்கொண்டோம் சுகோய் இது இதே கத்தைப்பான் இது கத்தை கேட்கறத புண்ணியம் உண்டு இது கத்தை ரொம்ப எத்தில் பெருசியாக படக்கும் போட்டுற ஆத்ம சாம்ராஜ்ய சிக்கத்தை எடுத்தாரப்பா ஏன் இல்லை இந்த கத்தை பிரபுத்து வாயு புஷ்கர வாயு பிராஜ்ய வாயு அதபர வாயு போலவாயு போவாயில் நம்ம சாகித்யத்திலே அதில் ஒன்று சாம்பிள் கேடுத்தார நாரத மகர்ஷிகளோ பிராச்சீன வருகிறீங்க கத்தஜன ஆயுத முனிகளை ஏனோ ஒன்று அந்தரார்த்தம் இருவந்த கணத்திதிக்க நான் மண்டைக்கு ஒத்தாக்தா இல்லை அதுவும் தாவே ஹெடுப்பேன் விஷ் கதை எடுக்க அதுவும் ஹெடு கெடுவேன் எடுத்து கேளோ ஆ ராஜா மந்திரிகளில் ராஜனே ஜீவா மந்திரியே பரமாத்மா ராஜன் ஏன் ஹெசரோ புரஞ்சனா மந்திரிக்கு ஹெசரி இவா கொரோனா அவனுக்கு அவிஜாத்தான் ஹெசரு அவிஜாத்தா அந்த திடீர்படுத்தே இருக்கணும் தர்த்தம் இதானே அது அவனுக்கு பரிச்சயம் நமக்கு ஆகத்தா இல்லை அவன் சின்னகடியே அந்தரைய அவன் இதுக்கொண்டு ஜீவனிக்கு இந்திரிய பேக்கா சுக்கன உதவி கூட உழல அவத்துக்கு கொடுக்க முடியாது ஹெய்யிறவாக அவனுக்கு வந்து பட்னா சித்து பூரா அதே சரீரா ஒன்பத்து பாகல்களோ எட்டு சக்கரங்களோ இது ரக்ஷனை வந்து ஐது ஹெடே ஆவோ உடனே பஞ்ச பிராணங்களோ ஒன்றே ஹாவு ஹெடே ஐது பிராணம் ஒன்றே அது விருத்திகள் ஐது பஞ்ச பிராணங்கள் வந்துடணும் ஒன்றே பிராண பிராண அப்பானாவும் யானா உதான சமானா அஷ்டாவது பிராணஹூதின்னு தெரிஞ்சு அப்பானாவூத்தி யானாவூத்தி கரையோல்ல பிராணாந்தில் முகம் மகேஸ்வரிக்கு ஒன்றே சர்ப்புக்கு ஐது ஹெடைகள் ஹெணத்தியதால் அவளைய புத்தின்னு தெரிஞ்சு ஆ புத்தியின் விவாகம் மட்டுக்கொண்டு புரிஞ்ச ராஜா இப்பொருள் சுகோ என்பட்டவனைய ஆ மந்திரி ஞாபகமே இல்லை குஷியாகிக்கே நூறாவது கடதுபட்டான் ஆமேல பால இன்னொப்பள ஹெங்கு இவன் இஷ்டவிதரும் விவாகம் மாதிரி ஆக்கிரமிச்சதல்ல ಅವಳಿಗೆ ಬಹಳ ಸುಂದರವಾದ ಹೆಸರು ಜರಾ ಅಂತ. ಜರಾ ಅಂದರೆ ಮುಪ್ಪು ಅಂತ. ಆ ಜರಾದೇವಿ ಅವಳನ್ನು ವಿವಾಹ ಮಾಡ್ಕೊಳಕ್ಕೆ ಯಾರೂ ರೆಡಿಯಾಗಿಲ್ಲ. ಬೇಕಾದ್ರೆ ತಮಗಿರೋ ಮುಪ್ಪು ಇನ್ನೊಬ್ರು ಕೊಟ್ಬಿಟ್ಟು ತಾರುಣ್ಯ ಕೊಡು ಅಂತ ಯಾತಿ ಕೇಳ್ಕೊಂಡಲ್ಲ ಮಾಡ್ತಾರೆ. ತಾವದನ್ನ ಇಷ್ಟಪಟ್ಟು ಯಾರು ಬಯಸೋಲ್ಲ. ನನಗೆ ಬಯಸಲಿ ಬಯದೇ ಇರಲಿ, ಬ್ರಹ್ಮನ ವಾರ ಹೇಗಿದೆ ಅವಳಿಗೆ, ಯಾರ ದೃಷ್ಟಿ ಅವಳನ್ನ ಬೀಳುತ್ತೀಯೋ ಅವ್ರನ್ನ ಆಕ್ರಮಿಸ್ಕೊಡ್ತಾಳೆ. ಮುಪ್ಪು ಬಂತು ಬುದ್ಧಿ ಹೆಸರ ಏನಪ್ಪ ಹೇಳ್ತಾ ಇಲ್ಲ. ಹೌ ಆವಾಗ ಬುದ್ಧಿ ಸರಿ ಕೆಲಸ ಮಾಡೋಲ್ಲ. 60 ವರ್ಷ ಹೊರಳೋ ಮರಳೋ ಬುದ್ಧಿ ಮೊದಲ ಹೆಂಡತಿ ಕೈ ಬಿಟ್ಬಿಟ್ಲು ಅಂತ. ಕೊನೆಗೆ ಅವಳ ಜೊತೆಗೆ ಅಣ್ಣ ಒಬ್ಬ ಗಂಧರ್ವ ರಾಜ, ಅವನಿಗೆ ಮೃತ್ಯು. ಮೃತ್ಯುವಿಗೂ ಈವನಿಗೂ ಹೋರಾಟ. ಕೊನೆಗೆ ಆ ಎರಡನೇ ಹೆಂಡತಿ ಜರ ಅನ್ನೋಳ ಆಕ್ರಮಣ ಆದ ಕಾರಣದಿಂದ ಇವನು ಸೈನಿಕರೆಲ್ಲರೂ ಶಿಸ್ತು ಹೊರಟೋಗಿದೆ. ಹಿಂದೆಗಳು ಕೆಲಸ ಮಾಡ್ತಾ ಇಲ್ಲ. ಕೊನೆಗೆ ಮೃತ್ಯುವಿಗೆ ಜಯ ಆಗೋಯ್ತು. ಓಡಿಸ್ಬಿಟ್ಟು ಎಷ್ಟೋ ಜನ್ಮಗಳಲ್ಲಿ ತೊಳಲಿ ತೊಳಲಿ ನಾನಾ ಯೋನೆಗಳು ಹುಟ್ಟಿ ಕೊನೆಗೆ ಮರ್ತಿರುವಾಗ ಭಗವಂತನ ಸಂಕಲ್ಪ ಸೂರ್ಯೋದಯದಿಂದ ಆ ಭಗವಂತನೇ ಹಿಡಿದು ಬರ್ತಾನೆ. ತನ್ನ ಸಂಕಲ್ಪದಿಂದಲೇ ಹಿಡಿದು ಬರ್ತಾನೆ. ಆ ಹೊರಗೆ ಬಂದು ತತ್ವೋಪದೇಶ ಮಾಡತಕ್ಕಂಥ ಭಗವಂತನ ರೂಪಕ್ಕೆ ಆಚಾರ್ಯ ಗುರು ಪರಮಾತ್ಮನ ಸಾಕ್ಷಾತ್ ಪ್ರತಿನಿಧಿ. ಅವನು ಹೇಳೋ ಮಾತು ಸಮಸ್ಯೆ ಕಾಣುತ್ತೆ. ಒಂದು ರಾಜ್ಯ ಇದೆ, ಸೂರ್ಯನ ಅಸ್ತಮನವೇ ಇಲ್ಲ, ಬಹಳ ನೆಮ್ಮದಿಯಾಗಿರೋ ಶಾಂತಿ ಸಮೃದ್ಧಿಯ ರಾಗ ಅಂದರೆ ಇವನಿಗೆ ಅದು ಒಳ್ಳೆ ಕಲ್ಪನೆ ಅಂತ ಕಾಣುತ್ತೆ. ಅದು ಇರೋ ವಿಷಯ, ಇಬ್ಬರು ಅಲ್ಲಿದ್ದವರೇನೆ. ಕೊನೆಗೆ ಅವನ ತತ್ವೋಪದೇಶನ ಕೇಳಿ ಧ್ಯಾನಪರಾಯಣನಾಗಿ ಅವನ ಹೆಗಲ ಮೇಲೆ ಕೂತ್ಕೊಂಡ, ಸಾಧನೆ ಮಾಡಿದ, ಶರಣಾಗತನಾದ, ಪ್ರಪತ್ತಿ ಫಲಿಸ್ತು. ಕಾಲಿಶೇಷದಲ್ಲಿ ಇಬ್ಬರು ಆ ಮೂಲರಾಜರಿಗೂ ಸುಖವಾಗಿದ್ದರು. ಈ ಕಥೆ ಕೇಳಿದ್ರೆ ಪುಣ್ಯ ಉಂಟು. ಈ ಕಥೆಯಲ್ಲಿರತಕ್ಕಂಥ ವ್ಯಕ್ತಿಗೆ ಪರಿಚಯ ಮಾಡಿಕೊಂಡ್ರೆ ಮೂಕ ಸಾಮ್ರಾಜ್ಯ ಕರಗದ್ವಾಗುತ್ತೆ. ಇದನ್ನು ಇಂಗ್ಲೀಷ್ ಭಾಷೆಯಲ್ಲಿ ಒಲಿಗರಿ ಅಂತ ಕರೀತಾರೆ. ಇಂಗ್ಲೀಷ್ನಲ್ಲಿ ಜಾನ್ ಬನಿಯನ್ ಅನ್ನು ಬರೆದಿರತಕ್ಕಂತಹ ಪಿಲಿಗ್ರಿಮ್ಸ್ ಪ್ರೋಗ್ರೆಸ್ ಅಂತ ಒಂದು ಅಲಿಗರಿ ಇದೆ. ಆ ಅಲಿಗರಿಯಲ್ಲಿಯೂ ಕೂಡ ಇಲ್ಲಿರ್ತಕ್ಕಷ್ಟು ವಿವರಣೆ ಪರಿಪೂರ್ಣತೆ ಅಲ್ಲಿ ಇಲ್ಲ. ಅದು ಯಾವುದೋ ಒಂದೋ ಎರಡೋ ಅಲಿಗರಿ ಇದ್ದರೆ ನೂರಾರು ಅಲಿಗರಿಗಳಿದೆ. ಅದರಲ್ಲಿ ಒಂದನ್ನು ಸ್ಯಾಂಪಲ್ಗೆ ಹೇಳಿದೆ. ತತ್ವಾರ್ಥವನ್ನು ವಿವರಿಸಿದವರು ನಾರದ ಮಹರ್ಷಿಗಳು. ಧ್ರುವಕುಮಾರ ವಂಶದಲ್ಲಿ ಪ್ರಿಯವ್ರತ ಇಬ್ಬರ ಒಂದು ವಂಶದಲ್ಲಿ ಮುಂದುವರೆದವರಲ್ಲಿ ಈ ಪ್ರಾಚೀನ ಬರಿಹಿಯೇ ಕಡೆಯವನು. ಆಮೇಲೆ ಕೇವಲ ಕರ್ಮ ಕಾಂಡ ತಿಳಿಸಿ ಆ ಕರ್ಮವನ್ನು ಭಗವದಾದ ರೂಪವಾಗಿ ಮಾಡಿ ಶುದ್ಧವಾದ ಚಿತ್ತದಿಂದ ಭಾಗವನ್ನು ಧ್ಯಾನ ಮಾಡಿ ಅವನು ಪರಪಾದವನ್ನು ಸೇರಿಕೊಂಡ ಎಂಬಲ್ಲಿಗೆ ಈ ಧ್ರುವಕುಮಾರ ವಂಶದ ಕಥೆಗೆ ತಾತ್ಕಾಲಿಕವಾದ ಮಂಗಳ. ಭಾರತ ಭೂಮಿಯ ಮತ್ತು ಇಡೀ ವಿಶ್ವದಲ್ಲಿ ಬೇರೆ ಬೇರೆ ವರ್ಷಗಳಲ್ಲಿ ಭಗವಂತನ ಯಾವ್ಯಾವ ನಾಮಧೇಯಗಳಿಂದ ಸುಕೃತಿಗಳು ಉಪಾಸನೆ ಮಾಡ್ತಾರೆ ಎನ್ನುವುದನ್ನು ಸೂಚನಾ ಮಾತ್ರ ಸಾರವಾಗಿ ಹೇಳ್ತಾ ಪ್ರಾರಂಭದಲ್ಲಿ ಧರ್ಮದೇವನ ಪುತ್ರರು ಭದ್ರಾಶ್ವ ವರ್ಷದಲ್ಲಿ ಯಾವ ಭಗವಂತನ ದೇವರೂಪವನ್ನು ಸ್ತೋತ್ರ ಮಾಡಿ ಧ್ಯಾನ ಮಾಡುತ್ತಾರೆಯೋ ಅದನ್ನು ಕೊಂಡಾಡುತ್ತೇವೆ ಹೇಳಿ ಹೆಸರಿಗೆ ಅಪ್ಪಿಟ್ಕೊಳ್ಳಿ. ಭದ್ರಾಶ್ವ ವರ್ಷ ಅಂತ ಜಾಗಕ್ಕೆ ಹೆಸರು. ಧರ್ಮದೇವನ ಪುತ್ರರು ಭದ್ರಶ್ರವ ಮುಂತಾದವರು ಆರಾಧನೆ ಮಾಡುವ ದೇವರು ಶ್ರೀ ಹಯಗ್ರೀವರು. ಆ ಹಯಗ್ರೀವರನ್ನ ಯಾವ ಮಂತ್ರದಿಂದ ಅವರು ಆರಾಧನೆ ಮಾಡುತ್ತಾರೆ ಎನ್ನುವುದು ಮೊದಲು ಪ್ರಣವ. ಪ್ರಣವಕ್ಕೆ ಅಧಿಕಾರಿಗಳು ಮನಸ್ಸು ಅನುಸಂಧಾನ ಮಾಡಿಕೊಳ್ಳೋದನ್ನು ನಾರಾಯಣ ನಮೋ ಹೇಳಿ ನಮೋ ಭಗವತೆ ಧರ್ಮಾಯ ಆತ್ಮವಿಶೋಧನಾಯ ನಮಃ. ಓಂ ನಮೋ ಭಗವತೇ ಧರ್ಮಾಯ ಆತ್ಮವಿಶೋಧನಾಯ ನಮಃ. ಕೇಳಿ, ವೇದಾನ್ ಯುಗಾಂತೆ ತಮಸಾ ತಿರೋಹಿತಾನೆ ರಸಾತಲಾದ್ಯಃ ನೃತುರಂಗ ವಿಗ್ರಹ ಪ್ರತ್ಯಾದದೇವೈ ಕವಯೇ ಅಭಿಯಾಚತೆ ತಸ್ಮೈ ನಮಸ್ತೆ ಅವಿತಥ ಈಹಿತಾಯ ಚ. ಹೇಳಿಪ್ಪ, ವೇದಾನ್ ಯುಗಾಂತೆ ತಮಸಾ ತಿರೋಹಿತಾನೆ ರಸಾತಲಾದ್ಯೋ ನೃತುರಂಗ ವಿಗ್ರಹ ಪ್ರತ್ಯಾಗದೇವೈ ಕವಯೇಭಿಯಾಚತೆ ತಸ್ಮೈ ನಮಸ್ತೆ ಅವಿತಥ ಈಹಿತಾಯ ಚ. ಕರ್ನಾಟೇಶು ಹಯಾನನಂ, ಆಂಧ್ರದೇಶೆ ನರಹರಿಂ ಕರ್ನಾಟೇಶು ಹಯಾನನಂ. ಹೇಳಿ, ಆಂಧ್ರದೇಶೆ ನರಹರಿಂ ಕರ್ನಾಟೇಶು ಹಯಾನನಂ. ಧರ್ಮಮೂರ್ತಿಯು, ಬ್ರಹ್ಮಮೂರ್ತಿಯು, ಆದಿಮೂರ್ತಿಯು, ಅನಾದಿಮೂರ್ತಿಯು, ಆತ್ಮಮೂರ್ತಿಯು, ಭಗವನ್ ಮೂರ್ತಿಯು ಆಗಿರೋ ಸ್ವಾಮಿಯೇ ಶ್ರೀ ಹಯಗ್ರೀವ. ಹಯಗ್ರೀವ ಬ್ರಹ್ಮವಿದ್ಯಾ ಎಂದು ಪ್ರತಿಜ್ಞೆ ಮಾಡಿದ್ದೆವು. ಅದು ಪ್ರಧಾನವಾದ ಮಂತ್ರವನ್ನು ಹೇಳಿದ್ದೇನೆ. ಹಾಗೆ ಮತ್ತೊಂದು ವರ್ಷದಲ್ಲಿ ಪ್ರಹ್ಲಾದ ಭಾಗವತ ಶಿರೋಮಣಿ ಪ್ರಹ್ಲಾದ ಕುಮಾರನು ಶ್ರೀ ನರಸಿಂಹದೇವರನ್ನು ಆರಾಧನೆ ಮಾಡ್ತಾನೆ. ನರಸಿಂಹದೇವರಿಗೆ ಸಂಬಂಧಪಟ್ಟ ಮಂತ್ರದಿಂದ ಅದನ್ನು ಹಾಗೆ ಜ್ಞಾಪಿಸ್ಕೊಳ್ತೇವೆ. ಇದು ಭದ್ರಾಶ್ವ ವರ್ಷ ಸಂಬಂಧಪಟ್ಟದ್ದು. ಆ ಹರಿಯ ವರ್ಷ, ಹರಿವರ್ಷ ಅಂತಲೇ ಹೆಸರೋದಕ್ಕೆ ನರಹರಿ ವರ್ಷ. ಅಲ್ಲಿ ಪ್ರಹ್ಲಾದ ಮೊದಲು ಪ್ರಣವ ನಮಃಶಬ್ದ, ಚತುರ್ಥ್ಯಂತವಾದ ಭಗವತ್ ಶಬ್ದ, ನರಸಿಂಹ ಶಬ್ದಗಳು. ಓಂ ನಮೋ ಭಗವತೆ ನರಸಿಂಹಾಯ, ನಮೋ ಭಗವತೆ ನಾರಸಿಂಹಾಯ. ನಮಸ್ತೇಜಸ್ತೇಜಸೇ ಆವಿರಾವಿರ್ಭವ ವಜ್ರನಖ ವಜ್ರದಂಷ್ಟ ಕರ್ಮಾಶಯಾನ ರಂಧಯ ರಂಧಯ. ತಮೋ ಗ್ರಸ ಗ್ರಸ. ಶ್ರೀ ನರಸಿಂಹಸ್ವಾಮಿಗೆ ನಮೋ ನಮಃ. ಅಂತೆಯೇ ಕಿಂಪುರುಷ ವರ್ಷದಲ್ಲಿ ಭಾಗವತ ಶ್ರೇಷ್ಠ ಆಗಿರ್ತಕ್ಕಂಥ ಶ್ರೀ ತಿರುವುಡಿ ಆಂಜನೇಯ ಸ್ವಾಮಿಯು ಶ್ರೀರಾಮದೇವರನ್ನು ಆರಾಧನೆ ಮಾಡ್ತಾ ಅಲ್ಲಿರ್ತಕ್ಕ ಎಲ್ಲ ಜೀವಗಳು ರಾಮಮಯ ತನ್ಮಯರಾಗುವಂತೆ ಸದಾ ರಾಮ ರಾಮೇತಿ ರಾಮಾಮೃತಂತೆ ಸದಾ ರಾಮಂ ಆನಂದ ನಿಷ್ಯಂದ ಕಂದಂ ಪಿಬಂತಂ ನದಂತಂ ಸುದಂತಂ ಮದಂತಂ ಹನುಮಂತಮಂತರ್ಭಜೇ ತನ್ನಿತಾಂತಂ. ಒಂದು ಸಣ್ಣ ಘಟನೆ, ನಮ್ಮಲ್ಲಿ ಹೆಸರಿಟ್ಕೊಳ್ಳುವಾಗ ಈ ಹುಚ್ಚುರಾವ್ ಹುಚ್ಚಪ್ಪ ಅಂತ ಹೆಸರಿಟ್ಕೊಳ್ಳೋದುಂಟು. ಏನು ಹುಚ್ಚಪ್ಪ ಅಂತ ಹೆಸರಿಟ್ಕೊಳ್ತಾರೆ, ಹುಚ್ಚುರು ನಿಮ್ಗೆ ತೋರ್ಬೋದು, ಅದೇ ಒಳ್ಳೆ ಹೆಸರು ಹುಚ್ಚುರಾವ್ ಅಂತ. ಈ ಬೆಂಗಳೂರು ನ್ಯಾಷನಲ್ ಕಾಲೇಜ್ ಬಸರಗುಡಿನಲ್ಲಿ ಅದ್ರ ಪಕ್ಕ ರಂಗರಾವ್ ರಸ್ತೆ ಅಂತ ಒಂದಿದೆ. ಈ ಪುಂಡ್ ಹುಡುಗರು ಅದರೊಳ್ಳೆ ಚಿಕ್ಕಿ ಇಟ್ಬಿಟ್ಟು ಟಂಟ ಟಾವುಟ್ ಹಸ್ತೆ ಅಂತ ಕಾಣುತ್ತೆ ಮೇಡ ರಂಗರಾವ್ ರಸ್ತೆನ. ಅಲ್ಲಿ ಹಿಂದೆ ಒಬ್ಬರು ಅಡ್ವೊಕೇಟ್ ಇದ್ರು, ಅವರು ಹುಚ್ಚುರಾವ್ ಅಂತ, ಉಚ್ಚತಮ ನ್ಯಾಯಾಲಯದ ವಕೀಲರು, ಒಳ್ಳೆ ಪ್ರಸಿದ್ಧ ಅಲ್ಲ ಇದು ಮಹಾಬುದ್ಧಿಶಾಲಿಗಳು. ಅವರಿಗೆ ಕನ್ನಡ ಭಾಷೆ ತುಂಬ ಪ್ರೀತಿ. ಅದಕ್ಕೋಸ್ಕರ ತಮ್ಮ ಗೃಹದ ನಾಮಫಲಕವನ್ನು ಅವರು ಕನ್ನಡದಲ್ಲೇ ಬರೆದಿದ್ದರು. ಹುಚ್ಚೂರಾಯರು ಉಚ್ಚತಮ ನ್ಯಾಯಾಲಯದ ವಕೀಲರು ಅಂತ ಹೀಗೆ ಬರೆದಿದ್ದರು. ಹಾಗೆ ಇತ್ತು ಸಂಪಾದನೆ, ತುಂಬ ಜನ ಆಗ್ತಾ ಇತ್ತು ಅವರಿಗೆ. ಅದೇನೋ ಇದಕ್ಕೆ ಒಂದು ದಿವಸ ಅವರಿಗೆ ಏನು ಸುಖ ಇಲ್ಲ, ಹುಚ್ಚೂರಾವ್ ಅಂತ ಹೆಸರು ಅಂದ್ಬಿಟ್ಟು ಹೆಸರು ಬದಲಾಯಿಸೋ ಹಾಗಿಲ್ಲ, ಆದರೆ ಹೆಸರು ಇಷ್ಟವಿಲ್ಲ, ಅದಕ್ಕೋಸ್ಕರವಾಗಿ ಇಂಗ್ಲೀಷ್ ಬಲ್ಲು ಕನ್ನಡದಲ್ಲಿ ಹುಚ್ಚ ರಾವ್ ಅಂತ, ಹುಚ್ಚಲ್ಲ ಹೆಚ್ಚು ಹೆಚ್ಚು ಹೆಚ್ ರಾವ್ ಅಂತ ಬದಲಾವಣೆ ಮಾಡಿಬಿಟ್ರೆ ಅದನ್ನ ಹೆಸರು ಹುಚ್ಚೂರಾವ್ ಕನ್ನಡದಲ್ಲಿ ಬದಲಾವಣೆ ಮಾಡಿದ ಎರಡನೇ ಹೆಸರೇನೋ ಹೆಚ್ ರಾವ್. ಸರಿ, ಅಡ್ವೊಕೇಟ್ ಸುಪ್ರೀಂ ಕೋರ್ಟ್ ಅದೆಲ್ಲ ಬರೆದ್ಬಿಟ್ರು. ಅವರ ಬೆಳಗ್ಗೆ ಶಿಷ್ಯ ಅವರ ಸ್ನೇಹಿತರು ಯಾರೋ ಹೋಗಿದ್ರು, ಅವ ಹುಚ್ಚೂರಾವ್ ಅಂತಿತ್ತು. ಸಾಯಂಕಾಲ ಬೆಳಗ್ಗೆ ಏನಾಗಿದೆ, ಹುಚ್ಚು ಬದಲು ಹೆಚ್ಚು ರಾವ್ ಆಗ್ಬಿಟ್ಟಿದೆ. ಇದೇನು ಹುಚ್ಚುರಾಯರ ಹುಚ್ಚು ಹೆಚ್ಚಾಗೋಯಿತಲ್ಲ, ನೆನಪಬೇಕಾದ ವಿಷಯ. ಆ ಹುಚ್ಚು ಅಂದ್ರೆ ಲೌಚಿಕವಾದ ಹುಚ್ಚು, ಇದಕ್ಕೂ ಜಗ ಕಷ್ಟ ಚಿಕ್ಕ ಹಾಕೊಂಡ್ರಪ್ಪ ಅಲ್ಲ ಅಲ್ಲ. ಅದು ಇದು ಹುಚ್ಚೆ, ಇದು ಯಾವ ಥರ ಹುಚ್ಚು ಅಂದರೆ ಆಂಜನೇಯ ಸ್ವಾಮಿ ರಾಮನ ಹುಚ್ಚು. ಅದನ್ನೇ ಶಂಕರ ಭಗವತ್ಪಾದರು ತಮ್ಮ ರಾಮಭುಜಂಗ ಪ್ರಯಾಸೋತ್ತರದಲ್ಲಿ ಆಂಜನೇಯ ಸ್ತೋತ್ರ ಮಾಡ್ತಾರೆ, ಮಾಡುವಾಗ ಎಂಥ ಹುಚ್ಚದು ಅಂದರೆ ಸದಾ ರಾಮ ರಾಮೇತಿ ರಾಮಾಮೃತಂತೆ ಸದಾ ರಾಮ ಆನಂದ ನಿಷ್ಯಂದ ಕಂದಂ ಪಿಬಂತಂ ನದಂತಂ ಸುದಂತಂ ಹಸಂತಂ ಹನುಮಂತಮಂತರ್ಭಜೇತಂ ನಿತಾಂತಂ. ಅವರು ಓಂ ನಮೋ ಭಗವತೆ ಉತ್ತಮ ಶ್ಲೋಕಾಯ ಅಂತ ರಾಮದೇವನ ಸ್ತೋತ್ರ ಮಾಡ್ತಾರೆ. ಓಂ ನಮೋ ಭಗವತೆ ಉತ್ತಮ ಶ್ಲೋಕಾಯ, ನಮೋ ಭಗವತೆ ಉತ್ತಮ ಶ್ಲೋಕಾಯ. ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣಂ, ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣಂ, ರಕ್ಷೋವಧಾಯೈವ ನ ಕೇವಲಂ ವಿಭೋ, ರಕ್ಷೋವಧಾಯೈವ ನ ಕೇವಲಂ ವಿಭೋ. ಪರಮಪುರುಷ ಪರಂಜ್ಯೋತಿಯ ನಾರಾಯಣ ಮನುಷ್ಯ ರೂಪದಲ್ಲಿ ಅವತಾರ ಮಾಡಿ ಬಂದ ರಾಮನ ರೂಪದಲ್ಲಿ, ಅದರ ಉದ್ದೇಶ ಮರ್ತ್ಯ ಶಿಕ್ಷಣ, ಮನುಷ್ಯರಿಗೆ ಒಳ್ಳೆ ಶಿಕ್ಷಣ ಒಳ್ಳೆ ತಿಳುವಳಿಕೆ ತಿಳ್ಕೊಳ್ಳು, ಒಳ್ಳೆ ಆದರ್ಶ, ಒಳ್ಳೆ ರಾಜ ಹೇಗಿರಬೇಕು, ಒಳ್ಳೆ ಪ್ರಜೆ ಹೇಗಿರಬೇಕು, ಒಳ್ಳೆಯ ಪುತ್ರ, ಒಳ್ಳೆಯ ಪತಿ, ಒಳ್ಳೆಯ ಹಿತಚಿಂತಕ, ಒಳ್ಳೆಯ ಸ್ನೇಹಿತ ಆಗಿರಬೇಕು ಅಂತ ಮರ್ತ್ಯರಿಗೆ ಒಳ್ಳೆಯ ತನ್ನ ಶಿಕ್ಷಣವನ್ನು ಪ್ರತಿಯೊಂದು ಕ್ಷೇತ್ರ ಕೊಡೋಕ್ಕೋಸ್ಕರೇ ರಾಮದೇವರ ಅವತಾರ. ಅವನು ಧರ್ಮಮೂರ್ತಿ, ಧರ್ಮೋ ವಿಗ್ರಹವಾನ್ ಅಧರ್ಮ ವಿರತಿಂ ಧನ್ವಿ ಸ ಧನ್ವಿ ತಮ್ಮ ವೇದಾಂತೇಶ್ವರ ಸ್ತೋತ್ರ ಮಾಡ್ತಾರೆ ಅವನನ್ನು. ರಾಮದೇವ ಅವತಾರ ಯಾತಕ್ಕಾಯಿತು ಅಂದರೆ ರಾವಣ ಸಂಹಾರಕ್ಕೋಸ್ತವಾಗಿ ಎಲ್ಲ ಹೇಳ್ತಾರೆ. ಅದೊಂದು ಸಣ್ಣ ಕಾರಣ, ನಿಜವಾದ ಕಾರಣ ಯಾವುದೋ ಲೋಕ ಶಿಕ್ಷಣ. ಮರ್ತ್ಯಾವತಾರಸ್ತು ಇಹ ಮರ್ತ್ಯ ಶಿಕ್ಷಣಂ, ರಕ್ಷೋವಧಾಯೈವ ನ ಕೇವಲಂ ವಿಭೋಹೋ. ಕೇವಲ ರಾಕ್ಷ ಸಂಹಾರಕ್ಕೋಸ್ಕರ ಅಲ್ಲ, ರಾಕ್ಷ ಸಂಹಾರ ಮಾಡಬೇಕಾಗಿದ್ರೆ ಭಗವಂತ ನಾರಾಯಣ ಕೌಸಲ್ಯ ಗರ್ಭದಲ್ಲಿ ಹುಟ್ಟಿ ನವಮಾಸ ಅಲ್ಲ ದ್ವಾದಶ ಮಾಸ ಇದ್ದಲ್ಲಿ ಪುತ್ರನ ಹುಟ್ಟಿ ಇಷ್ಟೆಲ್ಲ ಕಟ್ಟ ಅನುಭವಿಸಿ ಮಾಡಬೇಕಾದೇನಿಲ್ಲ. ಮಹಾಪ್ರಳಯ ಕಾಲ ಜಗತ್ತೆಲ್ಲ ಸಂಹಾರ ಮಾಡೋ ದೇವರಿಗೆ ಈ ರಾವಣನ ಹುಳು ಯಾವ ಮಟ್ಟದ್ದು? ರಾವಣ ಯು ವಿಲ್ ಬಿ ನೋ ಮೋರ್, ರಾವಣ ಕತೆ ಮುಗೀತು ಅಂತ. ಅವನು ಮನುಷ್ಯರು ಅವತಾರ ಮಾಡಬೇಕಾಗಿದ್ರೆ ರಾವಣ ಸಂಹಾರ ಅದು ಮುಖ್ಯ ಕಾರಣವಲ್ಲ. ಅದು ಈ ಅವತಾರದ ಮುಖ್ಯವಾದ ಉದ್ದೇಶವೇನು ಹೇಳಿದ್ರೆ ಮರ್ತ್ಯ ಶಿಕ್ಷಣ. ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣಂ, ರಕ್ಷೋವಧಾಯೈವ ನ ಕೇವಲ ವಿಭವೋ ಎಂಬುದಾಗಿ ರಾಮದೇವರ ಗುಣಗಾನ ಮಾಡ್ತಾ ಇದ್ದಾನೆ ಅಂತ. ರಾಮದೇವ ಗುಣಗಾನದ ಜೊತೆಯಲ್ಲಿ ಇದನ್ನ ಪ್ರವಚನವನ್ನು ಸೀತಾರಾಮಚಂದ್ರ ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ. ನಾರಾಯಣ ನಾರಾಯಣ ನಾರಾಯಣ.